ನಿಮ್ಮೆಲ್ಲರಿಗೂ ತಂದೆಯ ದೇವ ನಮ್ಮದಲ್ಲೂ ನಮ್ಮ ರಕ್ಷಕನ ಒಡೆಯನಾಗಿರುವಂತಹ ಯೇಸು ಕ್ರಿಸ್ತ ನಮ್ಮಲ್ಲೂ ವಂದನೆಗಳ ಸಲ್ಲಿಸಲಾಗಿದ್ದೇವೆ. ದೇವರೊಂದು ಕರುಣೆ ಕೃಪೆ ಪ್ರೀತಿಗಳಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ಆತನ ವಾಕ್ಯನ ಧ್ಯಾನ ಮಾಡೋದಕ್ಕೆ ದೇವರು ಕೊಟ್ಟಂತಹ ಒಂದು ಆಶೀರ್ವಾದಕ್ಕಾಗಿ ದೇವರಿಗೆ ಕೃತಜ್ಞತೆ ಉಳ್ಳವರಾಗಣ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಸರುಗಳೇ, ಕಳೆದ ವಾರ ನಾವೊಂದು ಪ್ರವಾದನೆ ನೋಡಿದ್ರಿ, ಅದರ ಕಾಲಗಣಗಳ ಬಗ್ಗೆ ಇರುವಂತಹ ಒಂದು ಪ್ರವಾದನೆ. ಸೊ ಪ್ರವಾದನೆಯಲ್ಲಿ ಏನಪ್ಪ ನೋಡಿದೆ ಅಂದರೆ, ಯೇಸು ಕ್ರಿಸ್ತನ ಮೊದಲನೇ ಬರುವಿಕೆ ಯಾವಾಗಾಯಿತು ಅಂತ ನೋಡಿದ್ರೆ, ಆಮೇಲೆ ಯೇಸು ಕ್ರಿಸ್ತನ ಜನನದ ಬಗ್ಗೆ ನಾವು ಏನು ಮಾಡಿದ್ರೆ ನೋಡಿದ್ರೆ, ಸೊ ಯೇಸು ಕ್ರಿಸ್ತು ಡಿಸೆಂಬರಲ್ಲಂತೂ ಹುಟ್ಟಿಲ್ಲ, ಸೊ ಅವ್ರು ಹುಟ್ಟಿರೋದು ಅಕ್ಟೋಬರ್ ಅಂತ ನೋಡಿದ್ರಿ. ಸೊ ಹಾಗೆ ನೋಡ್ಬೇಕಾದ್ರೆ ಕ್ರಿಸ್ಮಸ್ ಬಗ್ಗೆ ಕೂಡ ನಾವು ಏನು ಮಾಡಿದ್ರೆ ನೋಡಿದ್ರೆ, ಸೊ ಕ್ರಿಸ್ಮಸ್ ಸತ್ಯವೇದದಲ್ಲಿ ಇಲ್ದಿರೋಂಥ ಒಂದು ವಿಚಾರ. ಸೊ ಅದು ನೋಡ್ಬೇಕ್ರೆ, ಅದು ಸಭೆಯಲ್ಲಿ ಮುಖ್ಯವಾಗಿ ನೋಡ್ಬೇಕಾದ್ರೆ ಸತ್ಯವೇದಕ್ಕೆ ವಿರುದ್ಧವಾಗಿರೋಂಥ ಒಂದು ಆಚರಣೆ ಅಂತ ನಾವು ಏನು ಮಾಡಿದ್ರಿ ಕಳೆದ ವಾರ ಕ್ಲೀನಾಗಿ ನೋಡಿದ್ದೀರಿ ಅಲ್ವ. ಸೊ ಈ ವಾರ ಏನಪ್ಪಾ ಮಾಡೋಣ ಅಂದರೆ, ಇದೇ ರೀತಿ ಇನ್ನೊಂದು ಏನ್ರಿ ನಾವೊಂದು ಕಾಲಗಳ ಬಗ್ಗೆ ನಾವು ಏನು ಮಾಡೋಣ, ನಾವು ವಾಕ್ಯನ ಏನು ಮಾಡೋಣ, ಧ್ಯಾನ ಮಾಡೋಣ ಅದರ ಅನ್ಯ ಕರ್ತನಲ್ಲಿ ಪ್ರೀತಿ ಅಂತ ಸರೋಸಗಳೇ. ಈ ವಾರ ಇವತ್ತು ನೋಡೋಂಥ ಒಂದು ಪಾಠ ಏನಪ್ಪ ಅಂದರೆ, ಅನ್ಯ ಜನಾಂಗದವರ ಕಾಲ, ಅದ್ರ ಬಗ್ಗೆ ನಾವು ಏನು ಮಾಡೋಣ ನಾವು ನೋಡೋಣ ಅದರ. ಸೊ ಅನ್ಯ ಜನಾಂಗದವರ ಕಾಲ ಇದು ನಾವು ಯಾಕೆ ಓದಬೇಕು, ಇದನ್ನು ಸತ್ಯವೇದದಲ್ಲಿ ಹೇಳ್ಕೊಟ್ಟಿದ್ದಾರೆ ಅಂತ ನಾವೇನು ಮಾಡೋಣ ನೋಡೋಣ. ಇದು ಎಲ್ಲಿ ಆರಂಭ ಆಗ್ತದೆ, ಎಲ್ಲಿಗೆ ಎಂಡ್ ಆಗ್ತದೆ ಅಂತಂದ್ಬಿಟ್ಟು ಅದರ. ಸೊ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ, ನಾವು ಏನ್ರಿ ಇತಿಹಾಸ ಸಭೆಯ ಇತಿಹಾಸ ನೋಡ್ಬೇಕಾದ್ರೆ ಏನ್ರಿ, ಇದು ದೇವರ ಯೋಜನೆಯಲ್ಲಿ ದೇವರು ನೇಮಿಸಲ್ಪಟ್ಟಿರೋಂಥ ಒಂದು ಕಾಲ ಆಗಿರೋದ್ರಿಂದ ಇದ್ರ ಬಗ್ಗೆ ಸ್ಟಡಿ ಮಾಡೋದೇನ್ರಿ ತುಂಬ ಇಂಪಾರ್ಟೆಂಟ್. ಸೊ ಇದು ಸ್ಟಡಿ ಮಾಡೋದ್ರಿಂದ ನಮಗೇನಪ್ಪ ಪ್ರಯೋಜನ ಅಂದರೆ, ನಾವು ಇವಾಗ ಯಾವ ಸಮಯದಲ್ಲಿ ಇದ್ರಿ, ನೆಕ್ಸ್ಟ್ ಮುಂದೆ ಏನೆಲ್ಲ ಆಗ್ತದೆ ಅಂತಂದ್ಬಿಟ್ಟು ಅನೇಕ ವಿಚಾರಗಳನ್ನ ನಮ್ಗೇನಾಗ್ತದೆ ನಮಗೆ ಅಲ್ಲಿ ಕ್ಲಿಯರಾಗಿ ಗೋಚರ ಆಗ್ತದೆ ಅಲ್ವರ. ಅದರಿಂದ ನಾವೇನು ಮಾಡೋಣ, ಇದನ್ನು ನಾವೇನು ಮಾಡೋಣ ಇವತ್ತು ನಾವು ಓದೋಣ ಅದರ. ಸರಿ, ಇದು ಎಲ್ಲಪ್ಪ ಕೊಟ್ಟಿದೆ ಸತ್ಯವೇದದಲ್ಲಿ ಅನ್ಯ ಜನಗಳ ಕಾಲ ಅಂತಂದರೆ, ನಮ್ಮ ರಕ್ಷಕನಂತ ಯೇಸು ಕ್ರಿಸ್ತನು ಇದ್ರ ಬಗ್ಗೆ ಏನು ಮಾಡ್ತಾರೆ ಹೇಳ್ತಾರೆ, ಎಲ್ಲಪ್ಪ ಹೇಳ್ತಾರೆ ಅಂತ ಓದೋಣ. ಲೂಕಾ 21ನೇ ಅಧ್ಯಾಯ 24ನೇ ವಾಕ್ಯ, ಲೂಕ್ 21st chapter 24th verse ಓದಿ. ಗೊತ್ತಿರ ಯಾರಾದ್ರ ಲೂಕ್ 21:24?
ಅವರು ಕತ್ತಿಯ ಬಾಯಿಗೆ ಬೀಳುವರು, ಅವರನ್ನು ಅನ್ಯ ದೇಶಗಳಿಗೆಲ್ಲ ಸೆರೆಡ್ಕೊಂಡು ಹೋಗುವರು. ಅನ್ಯ ದೇಶದವರ ಸಮಯಗಳು ಪೂರೈಸುವ ತನಕ ಯೆರೂಸಲೇಮ್ ಪಟ್ಟಣವು ಅನ್ಯ ದೇಶದವರಿಂದ ತುಳಿದಾಡಲ್ಪಡುತ್ತಿರುವುದು.
ವೆರಿ ಗುಡ್ ಅಲ್ವರ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಇಲ್ಲಿ ಏನಪ್ಪ ಹೇಳ್ತಾರೆ ಅಂತಂದ್ರೆ, ಅವರು ಕತ್ತಿಯ ಬಾಯಿಗೆ ಬೀಳುವರು, ಅವರು ಅನ್ಯ ದೇಶಗಳಲ್ಲೆಲ್ಲ ಎಂತರೆ ಅಲ್ಲಿ ಎಂತರೆ ಸೆರೆಗೆ ಎಂತರೆ ಒಯ್ಯಲ್ಪಡುವರು ಅಂತಂದ್ಬಿಟ್ಟು ನೋಡ್ತಾ ಇದಾರ. ಆಮೇಲೆ ಅನ್ಯ ದೇಶಗಳ ಸಮಯವು ಪೂರೈಸುವ ತನಕ ಯೆರೂಸಲೇಮು ಅನ್ಯ ದೇಶದವರಿಂದ ತುಳಿದಾಡಲ್ಪಡುತ್ತದೆ ಅಂತಂದ್ಬಿಟ್ಟು ಏನು ಮಾಡ್ತಾರೆ ಇಲ್ಲಿ ಒಂದು ಪ್ರವಾದನೆ ಏನು ಮಾಡ್ತಾರೆ ನಮ್ಮ ರಕ್ಷಕಂತ ಯೇಸು ಕ್ರಿಸ್ತ ಏನು ಮಾಡ್ತಾರೆ ಹೇಳ್ತಾರೆ. ಅಂದರೆ ಇದರಲ್ಲಿ ನಮ್ಗೇನಪ್ಪ ಗೊತ್ತಾಗ್ತದೆ ಅಂತಂದರೆ ಏನ್ರಿ, ಇಲ್ಲಿ ಅನ್ಯ ದೇಶದವರಿಗೆ ಒಂದು ಕಾಲನ ಏನು ಮಾಡಿದ್ದಾರೆ ಕೊಟ್ಟಿದ್ದಾರೆ ಅಂತ ನಮ್ಗೇನಾಗ್ತದೆ ಬಹು ಸ್ಪಷ್ಟವಾಗಿ ಗೊತ್ತಾಗ್ತದೆ ಅಲ್ವರ. ಹಂಗಾರೆ ಅದಕ್ಕೊಂದು ಕಾಲ ಏನಾಗಿದೆ ಇದೆ, ಆ ಕಾಲನ ಏನು ಮಾಡಿದ್ದಾರೆ ಅವ್ರಿಗೆ ಒದಗಿಸ್ಕೊಟ್ಟಿದ್ದಾರೆ ಅಲ್ವರ. ಸೊ ಅದಕ್ಕೆ ನೋಡ್ಬೇಕ್ರೆ ಈ ಕಾಲದಲ್ಲಿ ಏನಪ್ಪ ಆಗ್ತದೆ ಅಂತ ನೋಡ್ಬೇಕ್ರೆ, ಯೆರೂಸಲೇಮ್ನ ಏನು ಮಾಡ್ತಾರಂತೆ ಏನ್ರಿ ಕತ್ತಿಯ ಬಾಯಿಗೆ ಒಪ್ಪಿಸ್ಕೊಡ್ತಾರೆ. ಅಂದರೆ ಯೆರೂಸಲೇಮ್ನ ದೇವರು ನಾಶ ಮಾಡ್ತಾರೆ, ಅಲ್ಲಿರೋಂಥ ಜನಗಳು ಏನಪ್ಪ ಆಗ್ತಾರೆ ಅಂತಂದರೆ ಅವ್ರನ್ನ ಏನು ಮಾಡ್ತಾರೆ ಸೆರೆಗೆ ಏನು ಮಾಡ್ತಾರಂತೆ ಅವರು ಹೋಗ್ತಾರೆ ಅಂತ ನೋಡ್ತೀರಿ ಅಲ್ವರ. ಆಮೇಲೆ ಯೆರೂಸಲೇಮು ಅನ್ಯ ದೇಶದವರಿಂದ ಅಂದರೆ ಅನ್ಯ ದೇಶದ ರಾಜರುಗಳು ಅನ್ಯ ದೇಶದ ಒಂದು ಗೌರ್ಮೆಂಟ್ಗಳು ಏನ್ರಿ ಅದ್ರ ಮೇಲೆ ಏನು ಮಾಡ್ತಾರಂತೆ ಆಳ್ವಿಕೆ ಮಾಡ್ತಾರೆ ಅಂತಂದರೆ ಅಂತ ಹೇಳ್ತಾರಲ್ಲ ನೋಡಿ. ಇಲ್ಲಿ ಏನಂತ ನೋಡ್ತೀರಿ ಅಂತಂದರೆ, ಅಲ್ಲಿ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಜನಗಳು ಸೆರೆಗೆ ಹೋಗ್ತಾರೆ ಅಂತ ನಾವೇನು ಮಾಡ್ತೀರಿ ಅದು ನೋಡ್ತೀರಿ. ಆದರೆ ಯೆರೂಸಲೇಮ್ ಪಟ್ಟಣವು ಅನ್ಯ ದೇಶದಿಂದ ತುಳಿದಾಡಲ್ಪಡ್ತದೆ ಅಂತ ನಾವೇನು ಮಾಡ್ತೀರಿ ನೋಡ್ತೀರಿ ಅದರ. ಅಂದರೆ ಏನ್ರಿ ನಾವು ನೋಡ್ತೀರಿ ಅಂತಂದರೆ ಎರಡು ವಿಚಾರಗಳೇನಾಗಿದೆ ಅಲ್ಲಿ ಅಲ್ಲಿ ಇದೆ ಅದರ. ಸೊ ಇದನ್ನು ನಾವು ಕ್ಲೀನಾಗಿ ಏನು ಮಾಡ್ಬೇಕು ನಾವಲ್ಲಿ ಅಲ್ಲಿ ಅರ್ಥ ಮಾಡ್ಕೊಬೇಕು ಅಲ್ವರ. ಯೆರೂಸಲೇಮು ತುಳಿದಾಡಲ್ಪಡ್ತದೆ, ಆದ್ರೆ ಜನಗಳು ಏನು ಮಾಡ್ತಾರೆ ಸರಿಗೆ ಹೋಗ್ತಾರೆ, ಜನಗಳು ಸರಿಯಾಗಿ ಹೋಗ್ಬಿಟ್ಟು ಅಂತಂದರೆ ಯೆರೂಸಲೇಮ್ನಲ್ಲಿ ಯಾರಪ್ಪ ಇರ್ತಾರೆ ಅಂತಂದರೆ ಯೆರೂಸಲೇಮ್ನಲ್ಲಿ ಯಾರು ಇರಲ್ಲ, ಆದರೆ ಭೂಮಿ ಇಸ್ರೇಲ್ ರಾಜ್ಯ ಇಸ್ರೇಲ್ ಭೂಮಿ ಅದ್ರ ಮೇಲೆ ಯಾರಪ್ಪ ತುಳಿದಾಡ್ತಾರೆ ಅಂತಂದರೆ ಯಾರು ವಶದಲ್ಲಿರ್ತಾರೆ ಯೆರೂಸಲೇಮ್ ಭೂಮಿ ಅಂತಂದರೆ ಅನ್ಯ ದೇಶದವರ ವಶದಲ್ಲಿರ್ತಾರೆ ಅಂತ ಹೇಳ್ತಾರೆ. ಸರಿ, ಇದು ಯೇಸು ಕ್ರಿಸ್ತು ಹೇಳಬೇಕ್ರಿ ಮಾತ್ರ ಏನ್ರಿ, ಒಂದು ಅನ್ಯ ಜನಾಂಗದವರಿಗೆ ಒಂದು ಫಿಕ್ಸ್ಡ್ ಕಾಲ ಇದೆ ಅಂತ ನಮ್ಗೆ ಏನಂತ ಇದ್ರು ಗೊತ್ತಾಗ್ತದೆ. ಆಮೇಲೆ ಇಲ್ಲಿ ಇನ್ನೊಂದು ಹೇಳ್ತಾರೆ ಅನ್ಯ ದೇಶದವರ ಸಮಯವು ಪೂರೈಸುವ ತನಕ ಅಂತ ಹೇಳ್ತಾರೆ. ಅಂದರೆ ಯೇಸು ಕ್ರಿಸ್ತು ಹೇಳೋಂಥ ಸಂದರ್ಭದಲ್ಲಿ ಆಲ್ರೆಡಿ ಏನಾಗಿತ್ತು, ಅನ್ಯ ಜನಗಳ ಕಾಲಗಳು ಶುರು ಆಗಿತ್ತು. ಅಲ್ವರ? ಅದಕ್ಕೆ ನಮ್ಗೆ ಚೆನ್ನಾಗಿ ಗೊತ್ತು, ಇಸ್ರೇಲ್ ಮೇಲೆ ಯೇಸು ಕ್ರಿಸ್ತ ಮೊದಲನೇ ಬರುವಿಕೆಯಲ್ಲಿ ಬರಬೇಕಾದ್ರೆ ಯಾರು ಆಳ್ವಿಕೆ ಮಾಡ್ತಾ ಇದ್ದು, ಯಾವ ರಾಜ್ಯ ಆಳ್ವಿಕೆ ಮಾಡ್ತಾ ಇದ್ದು, ಯಾರಾದ್ರು ಹೇಳ್ತೀರಾ ಯಾವ ರಾಜ್ಯದವ್ರು ಆಳ್ವಿಕೆ ಮಾಡ್ತಾ ಇದ್ರು?
ರಾಮ್ ರಾಜ್
ಎಸ್, ರೋಮ್ ರಾಜ್ಯದವರು. ಅಲ್ವರ, ರೋಮ್ ರಾಜ್ಯದವ್ರು ಏನಪ್ಪಾ ಮಾಡ್ತಾ ಇದ್ರೆ ಇಸ್ರೇಲಲ್ಲಿ ಏನ್ ಮಾಡ್ತಿದ್ರು, ಅವ್ರ ಆಳ್ವಿಕೆ ಮಾಡ್ತಾ ಇದ್ರು ಅಂತ ನಾವೇನ್ ಮಾಡ್ತೀವಿ ನೋಡ್ತೀರಿ. ಅಲ್ವರ, ಹೆಂಗಪ್ಪ ಗೊತ್ತಾಗ್ತಾರೆ ಅಂದ್ರೆ ನೋಡಿ, ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಏನು ಟೈಬೇರಿಯಸ್ ಸೀಸರ್ ಅದರ ಆಮೇಲೆ ಏನ್ರಿ ಇವರು ಮುಖಾಂತರ ಟ್ಯಾಕ್ಸ್ ಕಟ್ಟೋದಕ್ಕೆ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಪ್ರಾರಂಭ ಮಾಡ್ತಾರೆ. ಅದರ ಲೂಕ 2ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಕೊಟ್ಟಿದೆ. ಅದಕ್ಕೆ ಯೇಸು ಕ್ರಿಸ್ತ ಹುಟ್ಟಂತ ಸಮಯಕ್ಕೆ ಎಲ್ಲರೂ ತಮ್ಮ ತಮ್ಮ ಜನ್ಮಭೂಮಿಗೆ ಬರಬೇಕಾಗಿತ್ತು ಅಂತ ಹೇಳ್ತಾರೆ. ಅದರ ಅದಕ್ಕೆ ನೋಡ್ಬೇಕಾದ್ರೆ ಎಲ್ಲರೂ ಏನ್ ಮಾಡ್ತಾರೆ ಪ್ರಯಾಣ ಮಾಡ್ತಾರೆ ಸಂದರ್ಭದಲ್ಲಿ ಮರಿಯಾಳು ಕೂಡ ಏನ್ ಮಾಡ್ತಾರೆ ಪ್ರಯಾಣ ಮಾಡಿ ಬೆತ್ಲೆಹೇಮಿಗೆ ಬರ್ತಾರೆ. ಆ ಬೆತ್ಲೆಹೇಮಿಗೆ ಬರೋ ಸಂದರ್ಭದಲ್ಲಿ ಪ್ರಸವವೇದನೆ ಏನ್ ಮಾಡೋದಲ್ಲಿ ಅಲ್ಲಿ ಎಂತಾರೆ ಮಗು ಹುಟ್ಟದ. ಸೊ ಆ ಟೈಮಲ್ಲಿ ಏನಕ್ಕೆ ಬರ್ತಾರೆ ಅಂದ್ರೆ ಟ್ಯಾಕ್ಸ್ ವಸೂಲಿ ಮಾಡ್ತಾ ಇದ್ರು ರೋಮನ್ಸ್. ಅದಕ್ಕೆ ಯೇಸು ಕ್ರಿಸ್ತ ಕೂಡ ಹೇಳ್ತಾರಲ್ಲ ಏನ್ರಿ ಈ ನಾಣ್ಯ ನೋಡ್ಸ್ಬಿಟ್ಟು ಕೇಳ್ಬೇಕ್ರೆ ಇದು ಯಾರ್ದು ಅಂತ ಕೇಳ್ಬೇಕ್ರೆ ಇದು ಏನ್ರಿ ಕೈಸರಿಂದು. ಸೊ ಕೈಸರನ್ ಏನ್ ಮಾಡಿದೀವಿ ಕೈಸರನ್ಗೆ ಕೊಡಿ ಅಂತ ಹೇಳ್ತಾರೆ. ಅದರ ಅಂದ್ರೆ ಟ್ಯಾಕ್ಸ್ ಕಟ್ಟು ಅಂತ ಯೇಸು ಕ್ರಿಸ್ತ ಹೇಳ್ತಾ ಹೊರತು ಟ್ಯಾಕ್ಸ್ನ ಕಟ್ಪಡ ಅಂತ ಮಾಡಕ್ ಹೋಗಲ್ಲ ಹೇಳಕ್. ಯಾಕಂತಂದ್ರೆ ಅನ್ಯ ಜನಾಂಗದವ್ರ ಕಾಲ ಇರೋದ್ರಿಂದ ಅವ್ರಿಗೇನಾಗಬೇಕಾಯ್ತು ಅಂತಂದ್ರೆ ಯಹೂದ್ಯರು ಅಧೀನರಾಗಿರ್ಬೇಕಾಗಿತ್ತು. ಅದಕ್ಕೆ ನಮ್ಗೆ ಇನ್ನ ಕೆಲವೊಂದು ಸತಿ ಯೇಸು ಕ್ರಿಸ್ತು ಇಲ್ಲಿ ಅನ್ಯ ದೇಶದ ಒಂದು ಆಳ್ವಿಕೆ ಬಗ್ಗೆನೇ ಅನೇಕ ಮಾತುಗಳನ್ನ ಏನ್ ಮಾಡಿದೆ ಸತ್ಯವೇದದಲ್ಲಿ ಬಳಸಿದ್ದಾರೆ. ಅದರ ಉದಾಹರಣೆಗೆಲ್ಲಪ್ಪ ಅಂತಂದ್ರೆ ನೋಡಿ, ಓದೋಣ ಮತ್ತೆ 5ನೇ ಅಧ್ಯಾಯ 41ನೇ ವಾಕ್ಯ Matthew 5:41 ಓದಿ ದಯವಿಟ್ಟು. Matthew 5:41
ಒಬ್ಬನು 1 ಮೈಲು ದೂರ ಬಾ ಎಂದು ನಿನ್ನನ್ನು ಬಿಟ್ಟು ಹಿಡಿದರೆ ಅವನ ಸಂಗಡ 2 ಮೈಲು ಹೋಗು.
ನೋಡ್ರ. ಸೊ ಯಾರ ನಿಮ್ನ 1 ಮೈಲು ಬಾ ಅಂತ ಅಂದ್ಬಿಟ್ಟು ಬಿಟ್ಟು ಹಿಡಿದ್ರೆ ಹಠ ಹಿಡಿದ್ರೆ ನೀ ಏನ್ ಮಾಡ್ಬೇಕು ಅವ್ನ ಜೊತೆಗೆ 1 ಮೈಲ್ ಅಲ್ಲ 2 ಮೈಲ್ ಹೋಗು ಅಂತ ಹೇಳ್ತಾರೆ. ಇದೇನಿದು 1 ಮೈಲ್ ಹೇಳಿದ್ರೆ 2 ಮೈಲ್ ಹೋಗು ಅಂತ ಏನ್ ಹೇಳ್ತಾರೆ ಇದು? ಅಲ್ವರ, ಏನಪ್ಪಾ ಅಂದ್ರೆ ಏನ್ರಿ ಇಸ್ರೇಲಲ್ಲಿ ರೋಮನ್ಸ್ ಆಳ್ವಿಕೆ ಮಾಡೋದ್ರಿಂದ ರೋಮನ್ಸ್ಗೆ ಇಸ್ರೇಲ್ ಮೇಲೆ ಅಧಿಕಾರ ಇತ್ತು. ಯಾವ ಥರಪ್ಪ ಅಧಿಕಾರ ಇತ್ತು ಅಂತಂದ್ರೆ ಏನ್ರಿ ಯಾರಾದ್ರೂ ಒಬ್ರು ಏನ್ರಿ ಇಸ್ರೇಲ್ ಜನಗಳನ್ನ ರೋಮನ್ ಸಿಟಿಜನ್ನು ಕರೆದ್ಬಿಟ್ಟು ಏಯ್ ನಮ್ಮ ಬಾ ನನ್ನ ಜೊತೆಗೆ ಈ ಲಗೇಜ್ ಎತ್ಕೊಂಡು 1 ಕಿಲೋಮೀಟರ್ವರೆಗೂ ಬಾ ಅಂತಂದರೆ ಅವ್ರು ಕಡ್ಡಾಯವಾಗಿ ಏನು ಮಾಡಬೇಕಾಗಿತ್ತು, 1 ಕಿಲೋಮೀಟ್ರ್ 1 ಮೈಲ್ವರೆಗೂ ಹೋಗಲೇಬೇಕಾಗಿತ್ತು. ಇದು ರೋಮನ್ಸಲ್ಲಿರೋಂಥ ರೂಲ್ಸು. ಯಾರು ರೋಮನ್ ಹೋಗ್ತಾ ಇದ್ದಂತ ತಿಳ್ಕೊಳ್ಳಿ, ಯೋಧನ ಕರ್ಬಿಟ್ಟು ಬಾಯಲ್ಲಿ ಇದು ತಗೋ ಎತ್ಕೊಂಡು ನೋಡಿ ಅಂತಂದರೆ ಕಡ್ಡಾಯವಾಗಿ ಏನು ಮಾಡಬೇಕು, 1 ಮೈಲ್ವರೆಗೂ ಹೋಗಲೇಬೇಕು. 1 ಮೈಲ್ ನಂತರ ಹೋಗಲೇಬೇಕು ಅಂತೇನಿಲ್ಲ ರೂಲ್ಸು, ಇಲ್ವೇ ಬಿಟ್ಟರೆ ಬಿಟ್ಬಿಡ್ಬೋದು. ಅದಕ್ಕೆ ನೋಡಿ ಇದು ಯೇಸು ಕ್ರಿಸ್ತನಿಗೆ ಶಿಲುಬೆ ಎತ್ಕೊಳಕ್ಕೆ ಆಗದೆ ಇರ್ಬೇಕಾರೆ ರೋಮನ್ಸ್ ಏನು ಮಾಡ್ತಾರೆ, ಯಾರಲ್ಲಿ ಬರ್ರಿ ಅಂತ ಕರಿಬೇಕಾರೆ ಏನು ಮಾಡ್ತಾರೆ, ಸಿಮೋನ್ ಏನು ಮಾಡ್ತಾರೆ, ಸಿಮೋನ್ ಎಳ್ಕೊಂತಾರೆ ಅಲ್ವರ. ಸೊ ಸಿಮೋನ್ ಏನು ಮಾಡ್ತಾರೆ, ಯೇಸು ಕ್ರಿಸ್ತನಿಗೆ ಶಿಲುಬೆ ಎತ್ಕೊಳಕ್ಕೆ ಸಹಾಯ ಮಾಡ್ತಾರೆ ಅಲ್ವರ, ಯಾಕಂದ್ರೆ ರೋಮನ್ಸ್ ಎಲ್ಲ ರೂಲ್ಸ್ ಇತ್ತು. ಸೊ ಯೇಸು ಕ್ರಿಸ್ತನ ಹೇಳ್ತಾರೆ ಅಂದರೆ ನೀವು ಎಲ್ಲ ಜನಗಳ ಥರ ಇರ್ಬೇಡಿ, ಸುಮ್ಮನೆ 1 ಕಿಲೋಮೀಟರ್ ಓಡ್ಬಿಟ್ಟು ನೀವು ಬಿಟ್ಬಿಟ್ಟು ಹೋಗ್ಬಿಡಿ, ನೀವು ಸ್ವಲ್ಪ ಧಾರಾಳಾಗಿರಿ, ನಿಮ್ಮ ಪ್ರೀತಿನ ಹೆಚ್ಚಾಗಿ ಏನು ಮಾಡಿ ನೀವು ನೋಡಿಸಿ. ಏನಪ್ಪ ಅಂದರೆ 1 ಮೈಲಿ ಮಾತ್ರ ಅಲ್ಲ 2 ಮೈಲ್ವರೆಗೆ ಏನು ಮಾಡಿ ನೀವು ಹೋಗಿ ಅಂತ ಏನು ಮಾಡ್ತಾರೆ ಹೇಳ್ತಾರೆ. ಅದರ ಅನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೋರ ಸೋರಗಳೇ 1 ಮೈಲ್ ಅಲ್ಲ 2 ಮೈಲ್ ಏನು ಮಾಡಿ ನೀವು ಹೋಗಿ ಅಂತ ಇದನ್ನೇ ಏನು ಮಾಡಿದೆ ಯೇಸು ಕ್ರಿಸ್ತ ರೆಫರೆನ್ಸು ಅಲ್ಲಿ ಕೊಡೋದು ಅಲ್ವರ. ಸೊ ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂದ್ಕೊಳ್ಳೆ ಇನ್ನೊಂದು ಒಂದು ಮಾತನ್ನು ಕೂಡ ಹೇಳ್ತಾರೆ ಯೇಸು ಕ್ರಿಸ್ತ. ಎಲ್ಲಪ್ಪ ಅಂತಂದರೆ ಏನ್ರಿ Luke 19:12 ಓದಿಂತೀನಿ. Luke 19:12 ಓದಿ.
ಅದೇನೆಂದ್ರೆ ಶ್ರೀಮಂತನಾದ ಒಬ್ಬನೊಬ್ಬ ಮನುಷ್ಯನು ತಾನು ರಜಾಧಿಕಾರವನ್ನು ಪಡ್ಕೊಂಡು ಹಿಂತಿರುಗಿ ಬರಬೇಕೆಂದು ದೂರದೇಶಕ್ಕೆ ಹೊರಟನು.
ನೋಡ್ರ. ಸೊ ಅದೇ ಮತ್ತೆ ಒಬ್ಬನೊಬ್ಬ ಮನುಷ್ಯ ರಾಜ್ಯವನ್ನು ತಿರುಗಿ ಪಡ್ಕೊಂಡ್ ಬರ್ಬೇಕಾದ್ರೆ ದೂರ ದೇಶಕ್ಕೆ ಏನ್ ಮಾಡಂತೆ ಹೊರಟನು ಅಂತ ಹೇಳ್ತಾರೆ. ಇದೇನಪ್ಪ ಇದು, ರಾಜ್ಯ ಪಡ್ಕೊಬೇಕಾದ್ರೆ ದೂರ ದೇಶಕ್ಕೆ ಹೊರಬೇಕು, ರಾಜ್ಯ ಅಲ್ಲೇ ಇರ್ತಾರೆ ನಾಳೆ ಮಾಡ್ಬೋದಲ್ಲ, ಯಾಕೆ ದೂರ ದೇಶಕ್ಕೆ ಬೇಕು ಅಂದ್ರೆ ಇಡೀ ಲೋಕ ಅವಾಗ ರೋಮ್ ಅಧೀನದಲ್ಲಿತ್ತು. ಅದರಿಂದ ಯಾರಾದ್ರೂ ಯಾವ್ದಾರ ಪ್ರಾಂತ್ಯಲ್ಲಿ ಆಳ್ವಿಕೆ ಮಾಡಬೇಕು ಅಂದ್ರೆ ರೋಮಲ್ಲಿರಂತ ಕೈಸರ್ ಹತ್ರ ಹೋಗ್ಬಿಟ್ಟು ಪರ್ಮಿಷನ್ ಇಸ್ಕೊಂಡ್ಬರ್ಬೇಕಾಯ್ತು ನೋಡಿರ್ತೀನಿ. ಅವ್ನು ಪರ್ಮಿಷನ್ ಕೊಟ್ಟರೆ ಏನು ಆಳ್ವಿಕೆ ಮಾಡಕ್ಕೆ ಸಾಧ್ಯ. ಅದಕ್ಕೆ ಇಲ್ಲಿ ಪಿಲಾತು ಕೂಡ ಹಂಗೆ ಮಾಡಿದ್ರಿ, ಅದನ್ನೇ ಯೇಸು ಕ್ರಿಸ್ತ ಹೇಳ್ತಾರೆ. ನೋಡಪ್ಪ ನಿಮ್ಗೆ ಹೆಂಗಿದೆ ಏನ್ರಿ, ಯಾರು ಒಬ್ಬರು ರಾಜ್ಯವನ್ನು ಪಡ್ಕೊಂಬರ್ಬೇಕಂದ್ರೆ ಎಲ್ಗೋಬೇಕು, ದೂರ ದೇಶ ರೋಮ್ಗೆ ಹೋಗ್ಬೇಕಲ್ವಾ, ಆ ರೀತಿನೇ ನೀವೇನು ಮಾಡಬೇಕು ಮಾಡಬೇಕು ಅಂತ. ಆ ರೀತಿ ಕ್ರಿಸ್ತನ ಒಂದು ಭೂಲೋಕದಲ್ಲಿ ತನ್ನ ರಾಜ್ಯವನ್ನು ಸ್ಥಾಪನೆ ಆಗೋ ವಿಚಾರನ ಏನು ಮಾಡ್ತಾರೆ ಇಲ್ಲಿ ಇಲ್ಲಿ ಹೇಳ್ತಾರೆ. ಅದಕ್ಕೆ ದೇವರಾಜ್ಯ ಇಮ್ಮಿಡಿಯೇಟಾಗಿ ಬರೋದಿಲ್ಲ ಏನ್ರಿ, ಹೆಂಗೆ ಮನುಷ್ಯ ದೂರ ದೇಶಕ್ಕೆ ಹೋಗಿ ತೊಗೊಂಬರ್ಬೇಕಾಯ್ತು, ಮನುಷ್ಯಕುಮಾರ ಕೂಡ ಏನು ಮಾಡಿ ಪರಲೋಕ್ ಹೋಗ್ಬಿಟ್ಟು ಎಣ್ಣೆ ಮರಿಕೆ ಬಂದ್ಬಿಟ್ಟು ಏನು ಮಾಡಿ ದೇವರಾಜ್ಯ ಭೂಲೋಕದಲ್ಲಿ ಸ್ಥಾಪನೆ ಮಾಡೋರಿಗೆ ನೇಮ್ ಮಾಡ್ತಾರೆ ಹೇಳ್ತಾರೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅನುಸರಗಳೇ ಇಲ್ಲಿ ಅನ್ಯ ಜನಾಂಗದವರು ಯಹೂದ್ಯರ ಮೇಲೆ ಆಳ್ವಿಕೆ ಮಾಡ್ತಾರಂತ ವಿಚಾರ ಯೇಸು ಕ್ರಿಸ್ತನಿಗೆ ಬಹು ಚೆನ್ನಾಗಿ ಗೊತ್ತಿರೋದ್ರಿಂದ ಯೇಸು ಕ್ರಿಸ್ತು ರೋಮಾ ಒಂದು ಜನಗಳ ಒಂದು ಆಡಳಿತನ ಯಾವತ್ತೂ ಡಿಸ್ಟರ್ಬ್ ಮಾಡಲಿಲ್ಲ. ಚೆನ್ನಾಗಿ ಬೈಬಲ್ ಓದ್ರೆ ನಿಂತೀರಿ, ಎಲ್ಲರೂ ಯೇಸು ಕ್ರಿಸ್ತು ರೋಮನ್ಸ್ಗೆ ವಿರುದ್ಧವಾಗಿ ಯುದ್ಧಕ್ಕೆ ನಿಂತಿದ್ದೀರಾ, ಜಗಳಕ್ಕೆ ನಿಂತಿದ್ದೀರಾ, ಗಲಾಟೆಗೆ ನಿಂತಿದ್ದೀರಾ ಅಂದರೆ ಇಲ್ಲವೇ ಇಲ್ಲ ರೀ. ಒಂದ್ಸತಿ ಏನಾಗ್ತದೆ ಅಂದರೆ ಎಲ್ಲ ಅವರ ಶಿಷ್ಯಂಡ್ರುಗಳು ಯಹೂದಿಯರೆಲ್ಲ ಬಂದ್ಬಿಟ್ಟು ಯೇಸು ಕ್ರಿಸ್ತನ ರಾಜ್ಯಂತರ ಬಲವಂತವಾಗಿ ಅಭಿಷೇಕ ಮಾಡಬೇಕು ಅಂತ ಏನು ಮಾಡ್ತಾರೆ, ಬರ್ತಾರೆ ರೀ. ಆದರೆ ಯೇಸು ಕ್ರಿಸ್ತು ಹೆಂಗೆ ಗೊತ್ತ ಮಾಡ್ತಾರೆ, ಯೇಸು ಕ್ರಿಸ್ತು ತಪ್ಪಿಸ್ಕೊಂಡು ಹೋಗ್ತಾರೆ ರೀ. ನೋಡಿ ಓದೋಣ, ಯೋಹಾನ ಬರೆದಲ್ಲ ಸುವಾರ್ತೆಲಿ ಇದೆ. ಯೋಹಾನದಲ್ಲಿ ಆರನೇ ಅಧ್ಯಾಯ 15ನೇ ವಾಕ್ಯ ಓದಿ. ಯೋಹಾನ 6:15.
ಆಗ ಯೇಸು ಅವರು ಬಂದು ತನ್ನನ್ನು ಹಿಡ್ಕೊಂಡು ಹೋಗಿ ಅರಸನನ್ನಾಗಿ ಮಾಡಬೇಕೆಂಬ ಯೋಚನೆಯಲ್ಲಿದ್ದಾರೆಂದು ತಿಳಿದುಕೊಂಡು ತಿರುಗಿ ತಾನೊಬ್ಬನೇ ಒಂಟಿಗನಾಗಿ ಬೆಟ್ಟಕ್ಕೆ ಹೋಗಿಬಿಟ್ಟನು.
ನೋಡ್ರ ಏನ್ ಮಾಡದಂತೆ, ಅಲ್ಲ ಬಲವಂತವಾಗಿ ರಾಜನಾಗಿ ಮಾಡಬೇಕು ಅಂದ್ರೆ ಯೇಸು ಖುಷಿ ಮಾಡ್ತಾರೆ, ನದಿಯಿಂದ ಎಸ್ಕೇಪ್ ಆಗ್ಬಿಡ್ತಾರೆ. ಯಾಕೆ ಅಂತಂದ್ರೆ ಅವ್ರಿಗೆ ದೇವ್ರ ಚಿತ್ತ ಗೊತ್ತಿತ್ತು ರೀ, ದೇವ್ರ ಯೋಜನೆ. ಅನ್ಯ ಜನಗದವರ ಕಾಲ ತೀರುವ ತನಕ ಯೆರೂಸಲೇಮ್ ಮೇಲೆ ಅನ್ಯ ಜನಗದೇ ಆಳ್ವಿಕೆ ಮಾಡಬೇಕು ಅಂತ ಏನಾಗಿತ್ತಲ್ಲ, ಯೇಸು ಖುಷಿ ಬಹು ಚೆನ್ನಾಗಿ ಗೊತ್ತಿರಂದ ಆಳ್ವಿಕೆ ಏನ್ ಮಾಡಕ್ಕಲ್ಲ, ಡಿಸ್ಟರ್ಬ್ ಮಾಡಕ್ ಹೋಗಿಲ್ಲ. ಅದಕ್ಕೆ ಟ್ಯಾಕ್ಸ್ ಕಟ್ಬೇಕ ಬೇಡವ ಅಂತ ಕೇಳ್ಬೇಕು, ಯೇಸು ಖುಷಿ ಹೇಳ್ತಾರೆ ಕೈಸರ್ ಏನ್ ಬಿಡಿ ನೀವು ಕೈಸರ್ನಿಗೆ ಕೊಡಿ. ಅದರ ಅದಕ್ಕೆ ಶೈತಾನ್ ಏನು ಆಫರ್ ಕೊಡ್ತಾನೆ, ನೀನು ಸ್ವಲ್ಪ ಅಡ್ಡ ಬಿದ್ದು ನಮಸ್ಕಾರ ಮಾಡಿದ್ರೆ ಇವೆಲ್ಲವನ್ನು ಲೋಕದ ರಾಜ್ಯ ಎಲ್ಲ ನೀನು ಕೊಡ್ತೀನಿ ಅಂತ ಹೇಳ್ತಾರೆ. ಯೇಸು ಕ್ರಿಸ್ತು ಅಕ್ಸೆಪ್ಟ್ ಮಾಡಿದ್ರ, ಯಾಕೆ ಅಂದರೆ ಇವೆಲ್ಲ ಟೆಂಪ್ರರಿ ಅಲ್ವರ. ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೋದರಸರುಗಳೇ, ಏನ್ರಿ ಇವೆಲ್ಲ ಬಂದ್ಬಿಟ್ಟು ಯೇಸು ಕ್ರಿಸ್ತು ಮಾಡಕ್ಕೆ ಹೋಗಿಲ್ಲ, ಅಕ್ಸೆಪ್ಟ್ ಮಾಡಕ್ಕೆ ಹೋಗಿಲ್ಲ ಅದರ ಸರಿ. ಈ ಹಂಗಾರೆ ಈ ಅನ್ಯ ಜನಗಳ ಕಾಲ ಎಲ್ಲಿ ಕೊಟ್ಟಿದೆ ಅಲ್ವರ, ನಮಗೆ ಸತ್ಯವೇದ ಎಲ್ಲಪ್ಪ ಕೊಟ್ಟಿದೆ ಅಂತಂದ್ರೆ ಯೇಸು ಕ್ರಿಸ್ತು ಹೇಳ್ತಾರೆ ಅಂತಂದ್ರೆ ಯಾವುದೋ ಒಂದು ಸತ್ಯವೇದದಲ್ಲಿ ವಾಕ್ಯ ಇಟ್ಕೊಂಡೇ ತಾನೆ ಯೇಸು ಕ್ರಿಸ್ತು ಹೇಳಿದಾರೆ, ಸುಮ್ಮನೆ ಹಂಗೆ ಹೇಳ್ಬಿಡಕ್ಕೆ ಸಾಧ್ಯನೂ ಇಲ್ಲ. ಮತ್ತು ಯಾವ ಒಂದು ವಾಕ್ಯದ ಆಧಾರದ ಮೇಲೆ ಯೇಸು ಕ್ರಿಸ್ತು ಇದನ್ನ ಹೇಳಿದ್ದಾರೆ ಅಂತ ನೋಡಿದ್ರೆ, ಕರ್ತನಲ್ಲಿ ಪ್ರೀತಿ ಅಂತ ಸ್ವರ್ಗಳೇ, ಹಳೆ ಒಡಂಬಡಿಕೆಯಲ್ಲಿ ಏನ್ರಿ ಒಂದು ಪ್ರವಾದನೆ ಏನಾಗಿತ್ತು ಅಲ್ಲಿ, ಎಲ್ಲಿತ್ತು ಇಸ್ರೇಲ್ಗಳಿಗೆ ಧರ್ಮಶಾಸ್ತ್ರ ಕೊಡ್ಬೇಕ್ರೆ ದೇವ್ರು ಏನಪ್ಪ ಹೇಳಿದ್ ಅಂದ್ರೆ ಇಸ್ರೇಲ್ಗಳಿಗೆ ಏನೆಲ್ಲ ಮಾಡ್ತಾರೆ ಅಂತ ಅಂದ್ಬಿಟ್ಟು ಏನೆಲ್ಲ ಶಿಕ್ಷೆ ಕೊಡ್ತಾರೆ, ಏನೇನು ಆಶೀರ್ವಾದ ಕೊಡ್ತಾರೆ ಅಂತ ಏನು ಮಾಡಿದ್ರು ಅಲ್ಲಿ ಬಹು ಸ್ಪಷ್ಟವಾಗಿ ಏನು ಮಾಡಿದ್ರು ಅಲ್ಲಿ ಹೇಳಿದ್ರು, ಅದರಲ್ಲಿ ನಮಗೆ ಕೊಟ್ಟಿದ್ದು ನೋಡಿದ್ರಿ ಇಸ್ರೇಲ್ಗಳಿಗೆ ಎಷ್ಟು ಶಿಕ್ಷೆ ಕೊಡ್ತಾರೆ ಅಂತ ಓದನ. ಯಾಜಕ ಕಾಂಡ 26ನೇ ಅಧ್ಯಾಯ 18ನೇ ವಾಕ್ಯ ಓದಿ.
ಇಷ್ಟಾದರೂ ನೀವು ನನ್ನ ಶಿಕ್ಷೆ ಕೊಡದೇ ಇದ್ದರೆ ನಾನು ನಿಮ್ಮ ಪಾಪಗಳ ನಿಮಿತ್ತ 7ರಷ್ಟಾಗಿ ನಿಮ್ಮನ್ನು ಶಿಕ್ಷಿಸುವೆನು.
ನೋಡ್ರ 7ರಷ್ಟಾಗಿ ಶಿಕ್ಷಿಸುವೇನು ಅಂತ ಹೇಳ್ತಾರೆ. ಸರಿ 7ರಷ್ಟು ಅಂತ ಹೇಳ್ಬೇಕಾದ್ರೆ ಏನ್ ಹೇಳ್ತಾರೆ ಅಂದ್ರೆ, ದೇವರು ಆಕ್ಚುಲಿ ನೋಡಪ್ಪ ನಿಮ್ಗೆಲ್ಲ ಆಶೀರ್ವಾದ ಕೊಡ್ತೀನಿ, ಆದ್ರೆ ನಿಮ್ಗೆ ನೀವು ತಪ್ಪು ಮಾಡ್ಬೇಕಾದ್ರೆ ತಿಂತೀನಿ, ನೀವು ತಿದ್ದುಕೊಂಡ್ರೆ ಇದ್ರೆ ನಿಮ್ಗೆ ಏನ್ ಮಾಡ್ತೀನಿ ನಾನು, ನಮ್ಗೆ ಶಿಕ್ಷೆ ಕೊಡ್ತೀನಿ, ಶಿಕ್ಷೆ ಕೊಡ್ತೀನಿ, ಶಿಕ್ಷೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಎಷ್ಟು ಸತಿ ಕೊಡ್ತೀನಿ ಅಂತ ಹೇಳಿದ್ರೆ 7ರಷ್ಟು ಏನ್ ಮಾಡ್ತೀನಿ ನಾನು ನಿಮ್ಗೆ ಕೊಡ್ತೀನಿ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಅದ್ರ ಅನ್ನ ಕರ್ತನಲ್ಲಿ ಪ್ರೀತಿ ಅಂತ ಸರ್ವಾಗಲೇ 7ರಷ್ಟು ಅಂತ ಅಂದ್ಬಿಟ್ಟು ಇಲ್ಲಿ ಒಂದು ಸತಿ ಮಾತ್ರ ಹೇಳಿ, 4 ಸತಿ ಹೇಳ್ತಾರೆ. ಅಂದ್ರೆ ಏನಂದ್ರೆ ಕನ್ಫರ್ಮ್ ಆಗಿ ನಿಮ್ಗೆ ಏನ್ ಮಾಡ್ತೀನಿ ಶಿಕ್ಷೆ 7ರಷ್ಟು ಕೊಟ್ಟೇ ಕೊಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ನೋಡಿ ಓದೋಣ, 21ನೇ ವಾಕ್ಯ ಕೂಡ ಓದಿ ಅದರಲ್ಲೇ.
ನೀವು ನನ್ನ ಮಾತನ್ನು ಕೇಳಲಲ್ಲದೆ ನನಗೆ ವಿರೋಧವಾಗಿ ನಡೆದರೆ ನಾನು ನಿಮ್ಮ ಪಾಪದ ನಿಮಿತ್ತ ಇನ್ನು 7ರಷ್ಟಾಗಿ ನಿಮ್ಮನ್ನು ಬಾಧಿಸುವೆನು.
ನೋಡ್ರ 7ರಷ್ಟಾಗಿ ನಿಮ್ನ ಏನ್ ಮಾಡ್ತೀನಿ ಬಾಧಿಸ್ತೀನಿ ಅಂತ ಬರ್ತಾರೆ. ತಿರ್ಗಾ 24ನೇ ವಾಕ್ಯದಲ್ಲಿ ಕೂಡ ಬರ್ತಾರೆ, ಓದಿ ಬಿದ್ದಾರೆ.
ನಾನು ನಿಮಗೆ ವಿರೋಧವಾಗಿ ನಡೆಯುವನು, ನಿಮ್ಮ ಪಾಪಗಳ ನಿಮಿತ್ತ ನಾನೇ ನಿಮ್ಮನ್ನು 7ರಷ್ಟಾಗಿ ಬಾಧಿಸುವೆನು.
ನೋಡ್ರ 7ರಷ್ಟಾಗಿ ಏನ್ ಮಾಡ್ತೀನಿ ಬಾಧಿಸುವೆನು ಅಂತ ಹೇಳ್ತಾರೆ. ತಿರ್ಗಾ 28ನೇ ವಾಕ್ಯದಲ್ಲಿ ಕೂಡ ಹೇಳ್ತಾರೆ, ಓದಿಂತೀನಿ.
ನಾನು ನಿಮಗೆ ವಿರೋಧವಾಗಿ ಕೋಪದಿಂದ ನಡೆಯುವನಾಗಿ ನಿಮ್ಮ ಪಾಪಗಳ ನಿಮಿತ್ತ 7ರಷ್ಟಾಗಿ ಶಿಕ್ಷಿಸುವೆನು.
ನೋಡ್ರ 7ರಷ್ಟಾಗಿ ಏನ್ ಮಾಡ್ತೀನಿ ಶಿಕ್ಷಿಸ್ತೀನಿ ಅಂತ ಹೇಳ್ತಾರೆ. ಸೊ ಇಲ್ಲಿ 7ರಷ್ಟು ಅಂತ ಹೇಳ್ತಾರೆ. 7ರಷ್ಟು ಅಂತಂದ್ರೆ ಏನಪ್ಪ, ಈ ಕನ್ನಡದಲ್ಲಿ ಅರ್ಥ ಬರ್ತಾರೆ ಅಂದ್ರೆ, ಓ ನಿಮ್ಗೆ ಇಷ್ಟು ಹೊಡೆದಿದ್ದೀನಿ, 7ರಷ್ಟು ಇಷ್ಟು ಹೊಡಿತೀನಿ ಅಂತಂದ್ಬಿಟ್ಟು ಅಲ್ವರ. ಇದು ಆ ಒಂದು ಅರ್ಥದಲ್ಲಿ ಕನ್ನಡದಲ್ಲಿ ಹಾಕಿದ್ರೆ ಇಂಗ್ಲೀಷ್ ಹೆಂಗೆ ಬರಲ್ಲ, ಐ ಶಾಲ್ ಪನಿಶ್ ಯು 7 ಟೈಮ್ಸ್ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. 7 ಟೈಮ್ಸ್ ಅಂದ್ರೆ ಏನು ಅಂತ ನಾವೇನ್ ಮಾಡೋಣ ನೋಡೋಣ ಅಲ್ವರ. ಆಕ್ಚುಲಿ ಇಲ್ಲಿ ಹೇಳ್ಬೇಕಾರೆ ಏನ್ರಿ 7ರಷ್ಟು ಅಂತ ಹೇಳ್ಬೇಕಾರೆ 7 ವರ್ಷಗಳ ಬಗ್ಗೆ ಏನ್ ಮಾಡ್ತಾ ಇದ್ರು ಹೇಳ್ತಾ ಹೇಗೆ ಅಂತ ನಿಮ್ಗೆ ಸ್ವಲ್ಪ ಪೂರ್ವ ನೋಡ್ತೀನಿ ನಿಮ್ಗೆ, ಓಕೆನ್ರ ಸರಿ. ಇಲ್ಲಾಂದ್ರೆ ಇಸ್ರೇಲ್ಗಳಿಗೆ ಬರೀ 7 ವರ್ಷ ಶಿಕ್ಷೆ ಕೊಡ್ತೀನಿ ಅಂತಂದ್ರ, ಏನೋ ಮಿಸ್ಟೇಕ್ ಮಾಡಿದ್ರೆ ಬರೀ 7 ವರ್ಷ ಶಿಕ್ಷಿಸ್ತೀನಿ ಅಂತಂದ್ರ ಅಂದ್ರೆ ಇಲ್ಲ ರೀ. ಯಾಕಂದ್ರೆ ಇಸ್ರೇಲ್ಗಳಿಗೆ ಸಿಕ್ಕಾಪಟ್ಟೆ ಶಿಕ್ಷೆಗಳನ್ನ ಕೊಟ್ಟರು ಅದರ ಆ ಶಿಕ್ಷೆಗಳು 7 ವರ್ಷಕ್ಕಿಂತ ಏನಾಗಿತ್ತು ಜಾಸ್ತಿ ಇತ್ತು ರೀ. ನೋಡ್ಬೇಕ್ರೆ ಮೀಸೋಪೊಟೇಮಿಯಾಗ ಏನ್ ಮಾಡ್ತಾರೆ ಇವನ್ನ ಸೆರೆಗೆ ಕರ್ಕೊಂಡು ಹೋಗ್ತಾರೆ, ನ್ಯಾಯಸ್ಥಾಪಕರು 3:8 ಬರ್ತಾರೆ, ಅದು 8 ವರ್ಷ ಏನಾಗಿತ್ತಂತೆ ಅವ್ರಿಗೆ, ಅವ್ರಿಗೆ ಶಿಕ್ಷೆ ಇತ್ತಂತೆ. ಇದೇ ರೀತಿ ನೋಡ್ಬೇಕಾದ್ರೆ ಏನ್ರಿ, ಫಿಲಿಸ್ಟೇರ್ ಕಾಲದಲ್ಲಿ ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ ಬರ್ತಾರೆ 7 ಮತ್ತು 8 ಫಿಲಿಸ್ಟೇರು ಇವ್ರ ಮೇಲೆ 40 ವರ್ಷ ಏನ್ ಮಾಡಂತೆ ದಂಬಳಕೆ ಮಾಡೋದು ಅಂತ ನೋಡ್ತೀರಿ. ಹಂಗಾದ್ರೆ ಈ ಫಿಲಿಸ್ಟೇರ್ ಕೇಳಿ 40 ವರ್ಷ ಒಪ್ಪಿಸೋರಲ್ಲ, ಮತ್ತೆ ಇಲ್ಲಿ ಪ್ರವಾದನೆಗೂ ಇದಕ್ಕೆ ವಿರುದ್ಧವಾಗಿದೆಯಲ್ಲ, ಹೇಗೆ ಅಂತ ಹೊಡ್ಬೇಕ್ರೆ, ಇದು 7ರಷ್ಟು ಅಂತ ಹೇಳ್ಬೇಕ್ರೆ, ಇಲ್ಲಿ ಸಣ್ಣ ಪುಟ್ಟ ಶಿಕ್ಷೆಗಳ ಬಗ್ಗೆ ಏನ್ ಮಾಡ್ತಾ ಇಲ್ಲ, ಹೇಳ್ತಾ ಇಲ್ಲ 7ರಷ್ಟು ಅಂತ. ಇಲ್ಲಿ ಯಾವುದೋ ಒಂದು ದೊಡ್ಡ ವಿಚಾರದ ಬಗ್ಗೆ ಏನ್ ಮಾಡ್ತಾರೆ ಹೇಳ್ತಾರೆ. ಏನಪ್ಪಾ ಹೇಳ್ತಾರೆ ಅಂದ್ರೆ, ಈ 7ರಷ್ಟು ಸಮಯದಲ್ಲಿ ಹೇಗಿರ್ತದೆ ಅಂತನ್ಬಿಟ್ಟು ಇಲ್ಲಿ ಅದೇ ಅಧ್ಯಾಯದಲ್ಲಿ ಲೆವಿಟಿಕಸ್ ಯಾಜಕಾಂಡ 26ನೇ ಅಧ್ಯಾಯ 34 ಮತ್ತು 35 ಓದಿ ನೋಡೋಣ, ಅದೆಲ್ಲ ಏನ್ ಕೊಟ್ಟಿದ್ರು ನೋಡೋಣ. ಹಾ,
ನೀವು ನಿಮ್ಮ ಶತ್ರುಗಳ ದೇಶದಲ್ಲಿ ಇರುವ ದಿನಗಳಲ್ಲೆಲ್ಲ ನಿಮ್ಮ ದೇಶವು ಹಾಳು ಬಿದ್ದು ತನಗೆ ಸಲ್ಲಬೇಕಾದ ಸಬ್ಬತ್ ಕಾಲವನ್ನು ಅನುಭವಿಸುವುದು, ಅದು ವಿಶ್ರಾಂತಿಯನ್ನು ಹೊಂದಿ ಸಬ್ಬತ್ ಕಾಲವನ್ನು ಅನುಭವಿಸುವುದು.
ನೋಡ್ರ, ಶಿಕ್ಷೆ ಕೊಡಂತ ಸಂದರ್ಭದಲ್ಲಿ ಹೇಗಪ್ಪ ಇರ್ತಾರೆ ಅಂತಂದ್ರೆ, ಆ ಭೂಮಿ ಆ ದೇಶ ಏನ್ ಮಾಡ್ತಂತೆ, ಸಬ್ಬತ್ತು ದಿನಗಳನ್ನ ಅನುಭವಿಸ್ತಾರಂತೆ, ಸಬ್ಬತ್ತು ವರ್ಷಗಳನ್ನ ಮಾಡ್ತಾರೆ ಅನುಭವಿಸ್ತಾರಂತೆ. ಏನವ ಸಬ್ಬತ್ ಗೊತ್ತಲ್ಲ ನಮ್ಗೆ, ಆ ದಿನ ಕೆಲಸ ಮಾಡಬೇಕು, 7 ದಿನ ಏನ್ ಮಾಡ್ಬೇಕು ವಿಶ್ರಾಂತಿ ತಗೊಂಬೇಕು ಅಲ್ವರ. ಆದ್ರೆ ಇಲ್ಲಿ ಹೇಳ್ಬೇಕಾರೆ ಏನಪ್ಪ ಹೇಳ್ತಾರೆ ಅಂತಂದ್ರೆ, ಸಬ್ಬತ್ತು ಅಂತಂದ್ರೆ ಯಾವ್ದಕ್ಕೆ, ದೇಶಕ್ಕೆ ಸಬ್ಬತ್ ಅಂತೆ. ಅರೆ, ಮನುಷ್ಯನಿಗೆ ಸಬ್ಬತ್ ಕೊಟ್ಟರೆ ಪರವಾಗಿಲ್ಲ, ಭೂಮಿಗೆ ಸಬ್ಬತ್ ಕೊಡ್ತಾರ? ನಾವು ಜೂಬ್ಲಿ ಬಗ್ಗೆ ಪಾಠ ಓದಿದಿರಲ್ವಾ, ಜ್ಞಾನ ಇದೆ ಮರ್ತೋಗ್ಬಿಟ್ಟಿದೀರ. ಅದರ 6 ವರ್ಷ ಕೆಲಸ ಮಾಡಬೇಕು, 7ನೇ ವರ್ಷ ಭೂಮಿಗೆ ಮಾಡಕ್ಕೆ ವಿಶ್ರಾಂತಿ ಕೊಡಬೇಕು. ಜೂಬ್ಲಿ ಸಂವತ್ಸರ ಅಂತಂದ್ರೆ 50 ವರ್ಷಕ್ಕೆ ಒಂದ್ಸತಿ ಭೂಮಿಗೆ ಮಾಡಕ್ಕೆ ವಿಶ್ರಾಂತಿ ಕೊಡಬೇಕು ಅಂತ ಹೇಳ್ತಾರೆ. ಈ ತರ ಪ್ರತಿ ಏನ್ರಿ 6 ವರ್ಷಕ್ಕೆ ಒಂದ್ಸತಿ, 7ನೇ ವರ್ಷಕ್ಕೆ ಭೂಮಿಗೆ ರೆಸ್ಟ್ ಕೊಡ್ಬೇಕಾಯ್ತು. ಈ ತರ 50ನೇ ವರ್ಷ ಕೂಡ ಭೂಮಿ ರೆಸ್ಟ್ ಕೊಡ್ಬೇಕಾಯ್ತು. ಈ ತರ ಇಸ್ರೇಲ್ ಜನಗಳು 70 ಜೂಬ್ಲಿಗಳು ಮಾಡ್ಬೇಕಾಯ್ತು, ಅದು ದೇವರು ಅವ್ರಿಗೆ ಫಿಕ್ಸ್ ಮಾಡಿದ್ರು. ಅಂದ್ರೆ 50 ವರ್ಷಕ್ಕೆ ಒಂದ್ಸರಿ ಯೂಬ್ಲಿ ಮಾಡ್ಬೇಕು ಅಂತ ಅಂದ್ಬಿಟ್ಟು 70 ಯೂಬ್ಲಿಗಳು ಮಾಡ್ಬೇಕಪ್ಪ, ನೀವು 3,500 ವರ್ಷಗಳನ್ನ ನೀವು ಆಚರಣೆ ಮಾಡ್ಬೇಕು ಅಂತ ಹೇಳಿದ್ರು. ಇಸ್ರೇಲ್ ಜನಗಳು ಆಚರಣೆನೆ ಮಾಡ್ಲಿಲ್ಲ. ಅದಕ್ಕೇನು ಹೇಳ್ತಾರೆ, ಈ ಶಿಕ್ಷೆ ಹೇಗಪ್ಪ ಇರ್ತಾರೆ, ನೀವು ಶತ್ರುಗಳ ದೇಶಕ್ಕೆ ಏನ್ ಮಾಡ್ತೀರಾ, ನೀವು ಹೋಗುವಿರಿ ಆ ದಿನದಲ್ಲಿ ನಿಮ್ಮ ದೇಶವು 70 ವರ್ಷವನ್ನ ಏನ್ ಮಾಡ್ತಂತಲ್ಲಿ ಅನುಭವಿಸ್ತದೆ. ಇದನ್ನು ಯೇಸು ಕ್ರಿಸ್ತ ಹೇಳಿದ್ದು, ನೀವೆಲ್ಲ ಸೆರೆಗೆ ಹೋಗ್ಬಿಡ್ತೀರಾ, ಯೆರೂಸಲೇಮ್ ಅನ್ಯ ಜನಗಳ ದೇಶದ ಒಂದು ಕಾಲ ಕೆಳಗಡೆ ತುಳಿದಾಡಲ್ಪಡ್ತದೆ ಅಂತ ಹೇಳ್ತಾರೆ ಅಂತೀನಿ. ಆಮೇಲೆ ಇಷ್ಟ ಮುಂದಕ್ಕೆ ಹೋದಿ, ಕಂಟಿನ್ಯೂ ಮಾಡಿ. ಹಾ,
ನೀವು ಅದರಲ್ಲಿ ವಾಸವಾಗಿದ್ದಾಗ ಅದಕ್ಕೆ ತಕ್ಕ ಕಾಲದಲ್ಲಿ ದೊರೆಯದ ವಿಶ್ರಾಂತಿಯನ್ನು ಅದು ಹಾಳು ಬಿದ್ದಿರುವ ಎಲ್ಲಾ ದಿವಸಗಳಲ್ಲಿ ಅನುಭವಿಸುವುದು.
ನೋಡ್ರ ಏನಂತಾರೆ, ಆಳು ಬಿದ್ದಂತ ದಿವಸಗಳಲ್ಲಿ ವಿಶ್ರಾಂತಿನ ಅನುಭವಿಸೋದು, ಇದನ್ನೇ ಯೇಸು ಕ್ರಿಸ್ತ ಹೇಳಿರೋದ್ರಲ್ಲಿ. ಅದಕ್ಕೆ ಈ ಒಂದು ಹಾಳು ಬಿದ್ದಂತ ಸಂದರ್ಭದಲ್ಲಿ ಇಸ್ರೇಲ್ಗಳಿಗೆ ಏನಂತಾರೆ, ಒಂದು ವಿಶ್ರಾಂತಿ ಬರ್ತಾರೆ. ಆದ್ರೆ ಇದಾಗಿದ್ಮೇಲೆ ಏನಪ್ಪಾ ಬರ್ತಾರೆ ಅಂದ್ರೆ, ಒಂದು ದೊಡ್ಡ ಆಶೀರ್ವಾದ ಬರ್ತದಂತೆ ಯಹೂದಿಯರಿಗೆ. ಈ ಆಶೀರ್ವಾದದ ಬಗ್ಗೆ ಅದೇ ಅಧ್ಯಾಯದಲ್ಲಿ 44 ಮತ್ತು 45 ಕೊಟ್ಟಿದ್ದಾರೆ, ಓದಿ 44 ಮತ್ತು 45 ವರ್ಸ್ ಓದಿ ಅಂತೀನಿ. ಹೋದ್ರಿ 44 ಮತ್ತು 45.
ಆದರೂ ಅವರು ಶತ್ರುಗಳ ದೇಶಗಳಲ್ಲಿರುವಾಗಲೂ ನಾನು ಅವರನ್ನು ಬೇಡವೆನ್ನುವುದಿಲ್ಲ, ತಾತ್ಸಾರ ಮಾಡುವುದಿಲ್ಲ, ನಾನು ಅವರಿಗೆ ಮಾಡಿದ ವಾಗ್ದಾನವನ್ನು ಮೀರುವುದಿಲ್ಲ, ಅವರನ್ನು ಇಲ್ಲದಂತೆ ಮಾಡುವುದಿಲ್ಲ, ನಾನು ಅವರ ದೇವರಾದ ಯಹೋವನಲ್ಲವೇ. ಅವರ ಪಿತೃಗಳ ಸಂಗಡ ಮಾಡಿಕೊಂಡ ಒಡಂಬಡಿಕೆಯನ್ನು ನೆನಪಿಗೆ ತಂದುಕೊಂಡು ಅವರಿಗೆ ಹಿತವನ್ನು ಮಾಡುವೆನು. ನಾನು ಅವರಿಗೆ ದೇವರಾಗಿರಬೇಕೆಂದು ಅವರ ಪಿತೃಗಳನ್ನು ಎಲ್ಲಾ ಜನಾಂಗಗಳ ಎದುರಿನಲ್ಲಿಯೇ ಐಗುಪ್ತ ದೇಶದೊಳಗಿಂದ ಬರಮಾಡಿದನಲ್ಲವೇ ನಾನು ಯಹೋವನು.
ನೋಡಿದ್ರ ಏನ್ ಹೇಳ್ತಾರೆ, ಅವ್ರಿಗೆ ಪಿತೃಗಳ ದೇವರಲ್ಲವೇ ಹೇಳ್ತಾರೆ, ಬೇರೆ ದೇಶ ಬರಮಾಡಿದ್ನಲ್ಲವೇ ಅಂತಂದ್ಬಿಟ್ಟು ದೇವ್ರೇ ಮಾಡ್ತಾರೆ. ಒಂದು ದೊಡ್ಡ ಕೃಪೆ ಏನ್ ಮಾಡ್ತಾರಂತೆ, ಇಸ್ರೇಲ್ಗೆ ಕೊಡ್ತಾರಂತೆ, ಒಂದು ಆಶೀರ್ವಾದನ ಕೊಡ್ತಾರೆ ಅಂತ ಹೇಳ್ತಾರೆ. ಹಂಗಾರೆ ಈ ಅನ್ಯ ದೇಶಗಳ ಅಂತ್ಯದಲ್ಲಿ ಈ ಒಂದು ವಾಗ್ದಾನ 44 ಮತ್ತು 45 ಇರುವಂತ ವಾಗ್ದಾನ ಏನಬೇಕು, ಅಲ್ಲಿ ನೆರವೇರಬೇಕು. ಇಸ್ರೇಲ್ಗೆ ಅವ್ರ ಭೂಮಿ ವಾಪಸ್ ಸಿಕ್ಬೇಕು. ಇಸ್ರೇಲ್ ಮೇಲೆ ಅನ್ಯ ಜನಗದವರು ದಬ್ಬಾಳಿಕೆ ಮಾಡಬಾರ್ದು. ಇಸ್ರೇಲ್ ಅವ್ರು ಏನ್ ಮಾಡ್ಬೇಕು, ಆ ಭೂಮಿ ಮೇಲೆ ಆಳ್ವಿಕೆ ಮಾಡಬೇಕು ಅಂತ ನಮ್ಗೆ ಏನಾಗ್ತಾರೆ, ಬಹು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಹಂಗಾರೆ ಇದು 7ರಷ್ಟು ಅಂತ ಅನ್ಬಿಟ್ರಲ್ಲ, ಬರೋದು ಏನು 7ರಷ್ಟು ಅಂತ ನೋಡ್ಬೇಕ್ರೆ, ಆಕ್ಚುಲಿ ಬೈಬಲಲ್ಲಿ ಬರೋದು 7 ಟೈಮ್ಸ್ ಅಂತ ಇಂಗ್ಲೀಷಲ್ಲಿ ಬರ್ತದೆ. ಅದರ ಈ 7 ಟೈಮ್ಸ್ ಅಂದ್ರೆ ಏನಪ್ಪಾ ಅಂತಂದ್ರೆ, ನಮ್ಗೆ ಸತ್ಯವೇದದಲ್ಲಿ ಇನ್ನೊಂದು ಕಡೆ ಕೊಟ್ಟವ್ರು ಏನಪ್ಪಾ 7 ಟೈಮ್ಸ್ ಅಂದ್ರೆ ಏನು ಅಂತ. ಇದು ಏನ್ರಿ 7ರಷ್ಟು ಅಂತಂದ್ರೆ ಏನ್ರಿ ಮ್ಯಾಗ್ನಿಟ್ಯೂಡ್, ಗಾತ್ರದ ಬಗ್ಗೆ ಹೇಳ್ತಾ ಇದೆಯಾ ಅಂದ್ರೆ, ಇಲ್ಲಿ ಗಾತ್ರದ ಬಗ್ಗೆ ಹೇಳ್ತಾ ಇಲ್ಲ, ಅಲ್ಲಿ ಸಮಯ ಬಗ್ಗೆ ಏನ್ ಮಾಡ್ತಾ ಇರೋದು ಅಲ್ಲಿ ಹೇಳ್ತಾ ಇರೋದು. ಇದು ನಮ್ಗೆ ಎಲ್ಲಪ್ಪ ಕೊಟ್ಟಿದ್ರೆ, ಎಲ್ಲಿ ನಮ್ಗೆ ಕಂಡಿಡಿಯೋದು ಅಂತ ನೋಡ್ಬೇಕಾದ್ರೆ, ಇದು ದಾನಿಯೇಲ್ ಪುಸ್ತಕದಲ್ಲಿ ನಮ್ಗೇನು ಮಾಡಿದಲ್ಲಿ ಅಲ್ಲಿ ನಮಗೆ ಕೊಟ್ಟಿದ್ದಾರೆ. ಎಲ್ಲಪ್ಪ ಅಂತ ನೋಡ್ಬೇಕಾದ್ರೆ ಏನ್ರಿ, ದಾನಿಯೇಲ್ ಪುಸ್ತಕದಲ್ಲಿ ಓದ್ದ ಅಂತಂದ್ರೆ, ನಾಲ್ಕನೇ ಅಧ್ಯಾಯದಲ್ಲಿ ಏನ್ರಿ ಇದಕ್ಕೆ ಬರುವಂತ ಗಾತ್ರದ ಬಗ್ಗೆ ನಮಗೆ ಕೊಟ್ಟಿದ್ದಾರೆ ಅಲ್ವರ. ನಾವು ಓದೋದಾದ್ರೆ ಓದ ನೋಡಿಂತೀನಿ ಇಲ್ಲಿ ದಾನಿಯಲ್ ನಾಲ್ಕನೇ ಅಧ್ಯಾಯದಲ್ಲಿ. ಅದಕ್ಕಿಂತ ಮುಂಚೆ ದಾನಿಯಲ್ 7:25 ಓದಿ ಆಮೇಲೆ ಇದನ್ನ ಓದೋಣ. ದಾನಿಯಲ್ 7:25 ಒಂದ್ಸತಿ ಓದಿ.
ಪರಾತ್ಪರನಿಗೆ ವಿರುದ್ಧವಾಗಿ ಕೊಚ್ಚಿಕೊಂಡು ಪರಾತ್ಪರನ ಭಕ್ತರನ್ನು ಸವೆಯಿಸಿ ಕಟ್ಟಳೆಯ ಕಾಲಗಳನ್ನು ಧರ್ಮವಿಧಿಗಳನ್ನು ಮಾರ್ಪಡಿಸಲು ಮನಸ್ಸು ಮಾಡುವನು. ಆ ಭಕ್ತರು ಒಂದು ಕಾಲ, ಎರಡು ಕಾಲ, ಅರ್ಧ ಕಾಲ ಅವನ ಕೈವಶವಾಗಿರುವರು.
ಸರಿ, ಇಲ್ಲಿ ಕಾಲ ಅಂತ ಬಂತು ಅಲ್ವರ. ಇವ್ ಸರಿ, ಇವಾಗ ಏನ್ ಮಾಡೋಣ, ದಾನಿಯೇಲ್ ನಾಲ್ಕನೇ ಅಧ್ಯಾಯಕ್ಕೆ ಬರ್ರಿ. ನಾಲ್ಕನೇ ಅಧ್ಯಾಯಕ್ಕೆ ಬಂದ ಅಂತಂದ್ರೆ ಇದು ನಮ್ಗೆ ಚೆನ್ನಾಗಿ ಗೊತ್ತು ಏನ್ರಿ. ನೆಬೂಕದ್ನೆಚ್ಚರ್ ರಾಜ ತುಂಬಾ ಹೆಮ್ಮೆಯಿಂದ ತನ್ನ ಒಂದು ಕೋಟೆ ಮೇಲೆ, ಇದೆಲ್ಲ ನನ್ನ ಬಲದಿಂದ ನಾನು ಏನ್ ಮಾಡಿದೀನಿ, ನಾನು ಕಟ್ಟಿದ್ದೀನಿ, ನನ್ನ ಸಾಮರ್ಥ್ಯದಿಂದ ಏನ್ ಮಾಡಿದೀನಿ, ನಾನು ಛಲದಿಂದ ಇದೆಲ್ಲ ಕಟ್ಟಿದ್ದೀನಿ ಅಂತ ಏನ್ ಮಾಡ್ತಾನೆ, ತುಂಬಾ ಹೆಮ್ಮೆ ಪಡ್ತಾ ಇರ್ಬೇಕಾದ್ರೆ ದೇವರು ಏನ್ ಮಾಡ್ತಾರೆ, ಇವನಿಗೆ ದೇವರಿಗೆ ಘನ ಕೊಡದಿರೋದ್ರಿಂದ ಆ ಕ್ಷಣವೇ ದೇವದೂತ ಬಂದು ಇವನ್ ಏನ್ ಮಾಡ್ತಾರೆ, ವಾಣಿ ನೋಡಿದ್ಬಿಟ್ಟು ನೀನು ಏನ್ತಾರ ಪ್ರಾಣಿಗಳ ತರ ಏನ್ ತಿಂತೀಯ ನೀನು, ನೀನು ಹುಲ್ಲನ್ನು ತಿನ್ನಿವಿ ಅಂತ ಏನ್ ಮಾಡ್ತಾರೆ, ಅವ್ರಿಗೆ ಶಾಪ ಕೊಡ್ತಾರೆ. ಅದರಿಂದ ಇವನು ಕಾಡಲ್ಲಿ ಏನ್ ಮಾಡ್ತಾರೆ ಅಂತೆ, ಹುಲ್ಗಳನ್ನ ತಿಂತಾರಂತೆ. ಎಷ್ಟು ವರ್ಷ ತಿಂತಾನೆ ಓದ ನೋಡಿತೀನಿ. ದಾನಿಯಲ್ ನಾಲ್ಕನೇ ಅಧ್ಯಾಯದಲ್ಲಿ ಏನ್ರಿ, ದಾನಿಯಲ್ ನಾಲ್ಕನೇ ಅಧ್ಯಾಯದಲ್ಲಿ 23 ಓದಿ.
ಅನಾಮಿಷನಾದ ದೇವದೂತನು ಆಕಾಶದಿಂದಿಳಿದು ವೃಕ್ಷವನ್ನು ಕಡಿದು ಹಾಳು ಮಾಡಿರಿ, ಆದರೆ ಬುಡದ ಮೂಟನ್ನು ನೆಲದಲ್ಲಿ ಉಳಿಸಿ ಕಬ್ಬಿಣ ತಾಮ್ರಗಳ ಪಟ್ಟಿಯನ್ನು ಅದಕ್ಕೆ ಬಿಗಿರಿ, ಅಡವಿಯ ಹುಲ್ಲು ಅದರ ಸುತ್ತ ಬೆಳೆದಿರಲಿ, ಆಕಾಶದ ಇಬ್ಬನಿಯು ಅದನ್ನು ತೋಯಿಸಲಿ, ಅದಕ್ಕೆ 7 ವರ್ಷ ಕಳೆಯುವ ತನಕ ಕಾಡು ಮೃಗಗಳ ಸಹವಾಸದ ಗತಿಯು ಬರಲಿ ಎಂದು ಸಾರುವುದನ್ನು ರಾಜನಾದ ನೀನು ನೋಡಿದೀಯಲ್ಲ.
ನೋಡ್ರ 7 ವರ್ಷ ಕಲೀಲಿ ಅಂತ ಹೇಳ್ತಾರೆ. ಇದು ಇಂಗ್ಲಿಷ್ ಬರ್ತಾರೆ, ಏನ್ ಹೇಳ್ತಾರೆ, ಟಿಲ್ 7 ಟೈಮ್ಸ್ ಪಾಸ್ ಓವರ್. 7 ಟೈಮ್ಸ್ ಲೆವಿಟಿಕಲ್ಸ್ ಬಂದಿರೋ ಸೇಮ್ ವಾರ್ತೆ ಇಲ್ಲಿ ಟೈಮ್ಸ್ ಅಂತ ಏನಾಗ್ತಾರೆ. ಹಂಗಾದ್ರೆ ಇಲ್ಲಿ 7 ವರ್ಷ ಅಂತ, ಅದಕ್ಕೆ ರಾಜನ್ಗೆ ಏನ್ ಮಾಡ್ತಾರೆ ಅಲ್ಲಿ, 7 ವರ್ಷ ಏನ್ರಿ ಮಾಡ್ತಾರೆ, ಶಿಕ್ಷೆ ಕೊಡ್ತಾರೆ ನೋಡಿ. 7 ವರ್ಷ ನಿಲ್ಲಿರ್ತಾರೆ ಕಾಡಲ್ಲಿ ಇರ್ತಾನ್ರಿ, ಮೈ ಮೇಲೆಲ್ಲ ಕೂದಲು ಬಂದ್ಬಿಡ್ತಾರೆ, ಕಡಿತಾರ, ಕೈ ಕಾಲೆಲ್ಲ ಉಗ್ರಗಳೆಲ್ಲ ದೊಡ್ಡದಾಗಿ ಬೆಳ್ಕೊಂಡ್ಬಿಡ್ತಾರೆ, ಪ್ರಾಣಿಗಳ ತರ ಹುಲ್ಲು ಕಾಯಿ ಪಲ್ಯಗಳನ್ನ ತಿನ್ಕೊಂಡು ಕಾಡಲ್ಲಿ ಏನ್ ಮಾಡ್ತಾನೆ ವಾಸ ಮಾಡ್ತಾನೆ. ಯಾವ ಒಂದು ಸೈನಿಕರು ಹುಡ್ಕೊಂಡು ಅವ್ನ ಕಣ್ಣಿಗೆ ಏನಾಗಲ್ಲ ಸಿಕ್ಕಾರಂತೆ. 7 ವರ್ಷಗಳು ಕಳೆದಿದ ಮೇಲೆ ಅವನಿಗೆ ಜ್ಞಾನ ಬಂದಾದವಾಗ ದೇವ್ರನ್ನ ತಿಳ್ಕೊಂಡು ಅವಾಗ ವಾಪಸ್ ಏನ್ ಮಾಡ್ತಾರೆ, ಅವನಿಗೆ ರಾಜ್ಯವನ್ನು ತಿರ್ಗಿ ವಾಪಸ್ ಕೊಡ್ತಾರೆ. ಹಂಗ್ರೆ 7 ಟೈಮ್ಸ್ ಅಂತ ಇಂಗ್ಲೀಷಲ್ಲಿ ಓದಿದ್ರೆ ಏನ್ರಿ, ಇದನ್ನ ಒಂದ್ ಜಾಗದಲ್ಲಿ ಕನ್ನಡದಲ್ಲಿ ಅಂತ ಹಾಕಿದ್ದಾರೆ 7ರಷ್ಟು ಅಂತ ಹಾಕಿದ್ದಾರೆ, ಇನ್ನೊಂದು ಜಾಗದಲ್ಲಿ ಏನ್ ಅಂತಾರೆ 7 ವರ್ಷ ಅಂತ ಹಾಕಿದ್ದಾರೆ. ಆಕ್ಚುಲಿ ಕರೆಕ್ಟ್ ಆಗಿರೋ ಟ್ರಾನ್ಸ್ಲೇಷನ್ 7 ವರ್ಷ ಅಂತ. ಅಂದ್ರೆ ಇಲ್ಲಿ ಏನ್ರಿ 7 ವರ್ಷ ಅಂದ್ರೆ ಏನು, ಲಿಟ್ರಲ್ ಆಗಿರೋಂಥ 7 ವರ್ಷನಾ, ಇದು ಏನಂತ ನಾವು ಏನ್ ಮಾಡಕ್ ಸ್ವಲ್ಪ ಲೆಕ್ಕ ಹಾಕ್ಬೇಕು. ಕಳೆದ ಸತಿ ಲೆಕ್ಕ ಹಾಕ್ರಲ್ಲ ಸೇಮ್ ಅದೇ ತರ ಜ್ಞಾಪನ ಇಟ್ಕೊಂಡು ನಿಮಗೆ ಅಲ್ವರ. ಸರಿ, ಬೈಬಲಲ್ಲಿ ಏನ್ರಿ ಫಸ್ಟ್ ಆಫ್ ಆಲ್ ಪ್ರವಾದಿಗೆ 1 ವರ್ಷ ಅಂದ್ರೆ 1 ದಿನ ಅಂದ್ರೆ ಎಷ್ಟು ವರ್ಷ ಹೇಳಿ? ಕಳೆದ ಸತಿ ನೋಡಲ್ಲ, ಪ್ರವಾದಿಗೆ 1 ದಿವಸ ಅಂದ್ರೆ ಎಷ್ಟು ವರ್ಷ? ಅದು ಯೇಸು ಕ್ರಿಸ್ತನ್ಗೆ, ಪ್ರವಾದಿಗೆ ಹೇಳಿ, ಪ್ರವಾದಿಗೆ ಎಷ್ಟು? ಕಳೆದ ಸತಿ ನೋಡಿದಲ್ಲ, ಪ್ರವಾದಿಗೆ 1 ದಿನ ಅಂದ್ರೆ ಎಷ್ಟು ವರ್ಷ?
ಸಾವಿರಾರು ವರ್ಷ.
ಅರೆ, ಪ್ರವಾದಿಗೆ ಯೇಸು ಕ್ರಿಸ್ತನ್ಗೆ 1 ದಿನ ಅಂದ್ರೆ 1,000 ವರ್ಷ, ಪ್ರವಾದಿಗೆ ಎಷ್ಟು? ಮರ್ತೋಗ್ಬಿಟ್ರ? ಓ, ಓದಿ ಅಂತೀನಿ ನೋಡೋಣ. ಎಜೇಕಿಯೇಲ್ 4:6, ಪ್ರವಾದಿಗೆ 1 ದಿನ ಅಂದ್ರೆ 1 ವರ್ಷ. ಓದಿ. ಹೋದ್ರಿ ಎಜೇಕಿಯೇಲ್ 4:6, ದಯವಿಟ್ಟು ಎಲ್ಲ ಬೈಬಲ್ನ ತೆಗೀರಿ, ಗಮನಿಸಿ ನಾನು ಹೇಳೋದು, ಇದನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ ಇದನ್ನೆಲ್ಲ. ಓದಿ.
ಅಷ್ಟು ದಿವಸಗಳನ್ನು ತೀರಿಸಿದ ಮೇಲೆ ಬಲಮಗ್ಗುಲಲ್ಲಿ ಮಲಗಿಕೊಂಡು ಯಹೂದ ವಂಶದವರ ಅಧರ್ಮವನ್ನು ಹೊತ್ತುಕೊಳ್ಳಬೇಕು. ವರ್ಷವೊಂದಕ್ಕೆ 1 ದಿನದ ಮೇರೆಗೆ 40 ದಿನ ಅವರ ಅಧರ್ಮವನ್ನು ಹೊತ್ತುಕೊಳ್ಳಬೇಕೆಂದು ನಿನಗೆ ಗೊತ್ತು ಮಾಡಿದ್ದೇನೆ.
ನೋಡ್ರ ಏನ್ ಹೇಳ್ತಾರೆ, ವರ್ಷ ಒಂದಕ್ಕೆ ಏನ್ರಿ ಅಧರ್ಮವನ್ನು ಏನ್ ಮಾಡ್ಬೇಕು ನೀವು, ಒತ್ತಿಕೊಳ್ಳಬೇಕು ಅಲ್ವರ. ವರ್ಷ ಒಂದಕ್ಕೆ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಲ್ವರ. ಅಂದ್ರೆ 1 ದಿನ ಅಂದ್ರೆ ಪ್ರವಾದಿಗೆ ಏನಪ್ಪ ಮಾಡಿದ್ದಾರೆ ಅಂತಂದ್ರೆ, 1 ವರ್ಷದ ಲೆಕ್ಕಕ್ಕೆ ಏನ್ ಮಾಡ್ತಾರೆ ಅಂತ ಇಟ್ಟವ್ರೆ ಅಂತ ಹೇಳ್ತಾರೆ ಅಲ್ಲ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಸರುಗಳೇ, ಅಂದ್ರೆ ಬೈಬಲ್ನಲ್ಲಿ 1 ಡೇ ಈಸ್ ಈಕ್ವಲ್ ಟು 1 ಇಯರ್ ಅಲ್ವರ. ಸರಿಯಪ್ಪ, ಇವಾಗ ಅಲ್ಲಿ ಏನಂತಂದ್ರು, ಇಸ್ರೇಲ್ ಜನಗಳಿಗೆ ಎಷ್ಟು ವರ್ಷ ಶಿಕ್ಷೆ ಕೊಡ್ತೀನಿ ಅಂತಂದ್ರು, 7 ಸತಿ 7 ವರ್ಷಗಳು 7 ಕಾಲಗಳು ಅಂತಂದ್ರು. ಅದು ಏನಪ್ಪ ಅಂತಂದ್ರೆ, ಈ 7 ವರ್ಷನ ನಾವೇನ್ ಮಾಡಕ್ ಇವಾಗ, ಏಳು ವರ್ಷದಲ್ಲಿ ಎಷ್ಟು ದಿನ ಇದೆ ಅಂತ ಫಸ್ಟ್ ಲೆಕ್ಕ ಹಾಕ್ಬೇಕು. ಅದರ ಆ ದಿನಗಳನ್ನ ವರ್ಷದ ಎಣಿಕೆಗೆ ಏನ್ ಮಾಡ್ಕೋ ಇವಾಗ ಕನ್ವರ್ಟ್ ಮಾಡ್ಬೇಕು. ಯಾಕಂದ್ರೆ ಪ್ರವಾದನೆ ಹೇಳ್ತಾರೆ ಅದು, ಅದರ ಕಾಲಗಳ ಪ್ರವಾದನೆ ಅದರ. ಸರಿ, ಇವಾಗ 7 ವರ್ಷದಲ್ಲಿ ಎಷ್ಟು ದಿವಸ ಇರ್ತಾರೆ ಹೇಳಿ ನೋಡೋಣ, ಯಾರು ಹೇಳ್ತೀರಾ? 7 ವರ್ಷದಲ್ಲಿ ಎಷ್ಟು ದಿವಸ ಇದೆ? ಸರಿ, 1 ವರ್ಷದಲ್ಲಿ ಎಷ್ಟು ದಿವಸ ಇದೆ ಹೇಳಿ ನೋಡೋಣ, ಯಾರು ಹೇಳ್ತೀರಾ? 1 ವರ್ಷದಲ್ಲಿ ಎಷ್ಟು ದಿವಸ ಇದೆ?
365.
365. ಓಕೆ, ಅದು ಎಲ್ಲಿ? ನಮ್ಮ ಕ್ಯಾಲೆಂಡರಲ್ಲಿ ಅಲ್ವರ. ಬೈಬಲ್ ಪ್ರಕಾರ, ಬೈಬಲ್ ಪ್ರಕಾರ ಎಷ್ಟಿದೆ 1 ವರ್ಷದಲ್ಲಿ? ಯಾರಿಗೆ ಗೊತ್ತಿದೆಯಾ? ಬೈಬಲ್ ಪ್ರಕಾರ 1 ವರ್ಷದಲ್ಲಿ 360 ದಿವಸಗಳು. ಎಲ್ಲಿದೆ ಬಂದ ಬೈಬಲಲ್ಲಿ? ಬೈಬಲ್ ಇದೆ, ತೆಗಿರಿ ಓದ ನೋಡಿದ್ದೀನಿ. ಎಲ್ಲಪ್ಪ ಅಂತಂದ್ರೆ ಏನ್ರಿ, ಪ್ರಕಟಣೆ ಪುಸ್ತಕ 12ನೇ ಅಧ್ಯಾಯ 6ನೇ ವಾಕ್ಯ ದಯವಿಟ್ಟು ನೋಟ್ಸ್ ಪಡ್ಕೊಳ್ಳಿ. ಹಾ, ಪ್ರಕಟಣೆ 12:6 ಇವೆಲ್ಲ ತುಂಬಾ ಇಂಪಾರ್ಟೆಂಟ್. ಓದ್ರಿ ಅಂತೀನಿ, ಪ್ರಕಟಣೆ 12:6ಅಲ್ಲಿ
ಅಲ್ಲಿ ಆಕೆಗೆ 1260 ದಿನಗಳವರೆಗೆ ಪೋಷಣೆಯಾಗಬೇಕೆಂದು ದೇವರು ಸ್ಥಳವನ್ನು ಸಿದ್ಧ ಮಾಡಿದನು.
1260 ದಿವಸಗಳು ಪೋಷಣೆ ಆಗ್ಬೇಕು ಅಂತ ಸ್ಥಳ ಸಿದ್ಧ ಮಾಡ. 1260 ದಿವಸಗಳು ಅಂದ್ರೆ ಏನ್ರಿ? 1260 ದಿವಸಗಳು ಅಂದ್ರ. ಸರಿ, ಇವಾಗ ಇದನ್ನೇ ವರ್ಷದ ಎಣಿಕೆಯಲ್ಲಿ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಅದೇ ಅಧ್ಯಾಯದಲ್ಲಿ 14ನೇ ವಾಕ್ಯ ಓದಿಸ್ತಾರೆ ನೋಡೋಣ, 14th verse. ಹಾ,
ಆ ಸ್ತ್ರೀಯು ಅರಣ್ಯದಲ್ಲಿದ್ದ ತನ್ನ ಸ್ಥಳಕ್ಕೆ ಹಾರಿ ಹೋಗುವುದಕ್ಕಾಗಿ ಆಕೆಗೆ ದೊಡ್ಡ ಗರುಡ ಪಕ್ಷಿಯ 2 ರೆಕ್ಕೆಗಳು ಕೊಡಲ್ಪಟ್ಟವು. ಅಲ್ಲಿ 1 ಕಾಲ, 2 ಕಾಲ, 1/2 ಕಾಲ ಸರ್ಪನ ಮುಖಕ್ಕೆ ಮರೆಯಾಗಿ ಪೋಷಣೆ ಹೊಂದುತ್ತಾಳೆ.
ನೋಡ, 1 ಕಾಲ, 2 ಕಾಲ, 1/2 ಕಾಲ ಪೋಷಣೆ ಹೊಂದುತ್ತಾಳೆ. ಅಂದ್ರೆ ಎಷ್ಟು ಕಾಲ ಟೋಟಲ್ ಆಗಿ? 3.5 ಕಾಲ. 3.5 ಕಾಲ ಪೋಷಣೆ ಏನ್ ಮಾಡ್ತಾಳಂತೆ? ಒತ್ತಾಳ ಅಂತ. ಅದರ 3.5 ಕಾಲ ಅಂದ್ರೆ 3.5 ವರ್ಷ ಅದರ. ಸರಿಪ, ಇವು 3.5 ವರ್ಷ ಆಯ್ತು ಅದರ. ಇದನ್ನೇ ಇವಾಗ ತಿಂಗಳಲ್ಲಿ ನಾವೇನ್ ಮಾಡೋಣ ನೋಡೋಣ, ಓದೋಣ ಇದೇ ವಾಕ್ಯನ ಅದರ. ಪ್ರಕಟಣೆ 13:5 ಓದಿ.
ಬಡಾಯಿ ಮಾತುಗಳನ್ನು, ದೂಷಣೆಯ ಮಾತುಗಳನ್ನು ಆಡುವ ಬಾಯಿ ಅದಕ್ಕೆ ಕೊಡಲ್ಪಟ್ಟಿತು. ಮತ್ತು 42 ತಿಂಗಳ ಪರ್ಯಂತರ ತನ್ನ ಕಾರ್ಯಗಳನ್ನು ನಡೆಸುವ ಅಧಿಕಾರವೂ ಅದಕ್ಕೆ ಕೊಡಲ್ಪಟ್ಟಿತು.
42 ತಿಂಗಳು ಎಲ್ಲ ಸೇಮ್ ಒಂದೇ ಕಾಲದ ಬಗ್ಗೆ ಹೇಳ್ತಾರೆ. ನಾವು ಕ್ರಿಸ್ತ ವಿರೋಧಿ ಕ್ಲಾಸಲ್ಲಿ ಓದಿದ್ರಿ, ಓಕೆನಾ? ಸರಿ, ಇವಾಗ ಇನ್ನ ಕ್ರಾಸ್ ಚೆಕ್ ಮಾಡಿ. ಅವಾಗ ನಮಗೆ 1 ತಿಂಗಳಿಗೆ 3 ದಿವಸ ಅಂತ ಬರ್ತಾರೆ. ಹಿಂಗೆ ಕ್ರಾಸ್ ಚೆಕ್ ಮಾಡೋದು ವೆರಿ ಸಿಂಪಲ್. 1260 ದಿವಸಗಳನ್ನ 40 ತಿಂಗಳಲ್ಲಿ ಡಿವೈಡ್ ಮಾಡಿ ಎಷ್ಟು ಬರ್ತದೆ ನೋಡಿ, 1260 ಡಿವೈಡೆಡ್ ಬೈ 42 ಮಂತ್ಸ್ ಎಷ್ಟು ಬಂತು ನೋಡಿ. ಎಲ್ಲ ಮೊಬೈಲ್ ಇದೆಲ್ಲ ಲೆಕ್ಕ ಹಾಕ್ಬಿಟ್ಟು ಹೇಳ್ರಿ ಜಲ್ದಿ. ಎಲ್ಲ ಲೆಕ್ಕ ಹಾಕ್ತಾ ಇದ್ದೀರಾ ಸೋದರ ಸೋದರಿಗಳೇ? ಪೆನ್ ತೊಗೊಳ್ಳಿ, ಎಲ್ಲ ಬರ್ಕೊಂಡ್ಬಿಟ್ಟು ಲೆಕ್ಕ ಹಾಕಿ. ಎಲ್ಲ ಯಾರು ಲೆಕ್ಕ ಹಾಕಿದ್ರ? ಅಯ್ಯಯ್ಯೋ, ವಿಜಯ್ ಕುಮಾರ್ ಇಸ್ಟರ್, ಎಲ್ಲಿ ಎಂ ಸುರೇಶ್ ಬುದ್ಧರು ಲೆಕ್ಕ ಹಾಕಿದ್ರ? ವೆರಿ ಸಿಂಪಲ್, 1260 ಡಿವೈಡೆಡ್ ಬೈ 42 ಮಾಡಿ ಎಷ್ಟಾಯ್ತು?
ತರಕ್ಕೆ ಬರ್ತಾ ಇದೆ ಸರ್.
ವೆರಿ ಗುಡ್ ಸರ್, ಕರೆಕ್ಟ್. ಅದರ 1200 ದಿವಸಗಳನ್ನ 40 ತಿಂಗಳಲ್ಲಿ ಡಿವೈಡ್ ಮಾಡಿದ್ರೆ ನಮಗೆ 1 ತಿಂಗಳಲ್ಲಿ ಎಷ್ಟು ದಿವಸ ಇದೆ ಅಂತ ಗೊತ್ತಾಗ್ತದೆ. ಸೊ 1 ತಿಂಗಳಲ್ಲಿ ಎಷ್ಟು ದಿವಸ ಇರೋದು?
30.
ಅರ್ಥ ಆಯ್ತಾ? ಇದು 30 ಆಯ್ತು. ಇವಾಗ ಇವಾಗ 1 ತಿಂಗಳಲ್ಲಿ 30 ದಿವಸ ಅಂದರೆ ವರ್ಷಕ್ಕೆ ಎಷ್ಟಾಯ್ತು?
365.
360 ಕರೆಕ್ಟಾ? 30 ದಿವಸ ಇಂಟು 12 ತಿಂಗಳು ಹಾಕ್ಕೊಂಡು 360 ಮುಡ್ತು. ಇದು ಬಿಬ್ಲಿಕಲ್ ಕ್ಯಾಲೆಂಡರ್ ರೀ ಅದರ. ಇದು ಚಂದ್ರಮಾನ ಕ್ಯಾಲೆಂಡರ್ ಅಲ್ಲ, ಸೂರ್ಯಮಾನ ಕ್ಯಾಲೆಂಡರ್ ಅಲ್ಲ, ಇವಾಗ ನಾವು ಯೂಸ್ ಮಾಡೋ ಕ್ಯಾಲೆಂಡರ್ ಇದಲ್ಲ ಆ ಕ್ಯಾಲೆಂಡರ್ ಅಲ್ಲ ರೀ, ಬಿಬ್ಲಿಕಲ್ ಕ್ಯಾಲೆಂಡರ್ ಬೇರೆ. ಎರಡೂ ಸೇರ್ಬಿಟ್ಟು ಆಗಿರೋ ಬಿಬ್ಲಿಕಲ್ ಕ್ಯಾಲೆಂಡರ್. ಇದೆಲ್ಲ ಪಾಠ ಇದೆ ದೇವಚಿತ್ರ ನೋಡೋಣ ಆಯ್ತಾರ. ಅದಕ್ಕೆ ಏನು ನೋಡ್ಬೇಕಾದ್ರೆ, ಇವಾಗ ಈ 360 ದಿವಸನ 3.5 ವರ್ಷಕ್ಕೆ ಮಲ್ಟಿಪ್ಲೈ ಮಾಡಿ. 1 ವರ್ಷದಲ್ಲಿ 360 ದಿವಸ ಅಂದರೆ 3.5 ವರ್ಷದಲ್ಲಿ ಎಷ್ಟು ದಿವಸ ಇದೆ ಲೆಕ್ಕ ಹಾಕಿ.
1260 days.
ಏನಾಯ್ತು, ನಾವು ಹಾಕಿರೋ ಕ್ಯಾಲ್ಕುಲೇಷನ್ ಕರೆಕ್ಟ್ ಆಗಿದೆ ಅಂತ ಪ್ರೂವ್ ಆಯ್ತು ನಮಗೆ. ಅದರ ಹಂಗಾದ್ರೆ ಬೈಬಲ್ ಪ್ರಕಾರ 1 ವರ್ಷದಲ್ಲಿರೋದು 360 ದಿವಸಗಳು ಅಲ್ವರ. ಸರಿ, ಇವಾಗ ಅಲ್ಲಿ ಪ್ರವಾದನೆಗೆ ಬರೋಣ. ಇಲ್ಲಿ ಏನ್ರಿ, ಯಾಜಕ ಕಾಂಡದಲ್ಲಿ ಹೇಳಿದ ಪ್ರವಾದನೆಗೆ 7 ವರ್ಷಗಳು ಅಂತಂದ್ರು ಅಲ್ವರ. ಇವಾಗ 1 ವರ್ಷದಲ್ಲಿ 360 ದಿವಸ ಅಂದರೆ 7 ವರ್ಷದಲ್ಲಿ ಎಷ್ಟು ದಿವಸ ಬರಬೇಕು? 1 ವರ್ಷಕ್ಕೆ 360 ದಿವಸ ಅಂತಂದರೆ 7 ವರ್ಷಕ್ಕೆ ಎಷ್ಟು ದಿವಸಗಳು ಬರಬೇಕು?
2520,
ವೆರಿ ಗುಡ್,
520.
520. ಅಲ್ವರ, 2220 ದಿವಸಗಳು ಅಂದರೆ ಇಸ್ರೇಲ್ ಜನಗಳಿಗೆ ಬರೀ ಇಷ್ಟೇನ ಶಿಕ್ಷೆ ಕೊಟ್ಟಿದ್ದು, ಬರೀ 7 ವರ್ಷನ ಅಂದರೆ ಇಲ್ಲ ರೀ. ಯಾಕೆಂದರೆ ಇದು ದೊಡ್ಡ ಸಮಯದ ಬಗ್ಗೆ ಹೇಳ್ತಿರೋದು, ಲಾರ್ಜರ್ ಪೀರಿಯಡ್ ಬಗ್ಗೆ ಹೇಳ್ತಿರೋದು, ಅನ್ಯ ಜನಗಳ ಕಾಲಗಳು ಸಂಪೂರ್ಣವಾಗಿ ತೀರುವ ತನಕ ಅಂತ ಹೇಳ್ತಾರೆ. ಅಂದರೆ ಇದು ಪ್ರವಾದನೆ ಮಾತು. ಪ್ರವಾದಿಗೆ ಒಂದು ದಿನ ಅಂದರೆ 1 ವರ್ಷ, ಅಂದರೆ 2520 ದಿವಸಗಳು ಅಂದರೆ ಪ್ರವಾದನೆ ಭಾಷೆಯಲ್ಲಿ 2520 ವರ್ಷಗಳು. ಎಷ್ಟೋ 2520 ವರ್ಷಗಳು ಅಲ್ವರ. ಇವಾಗ ಈ 2520 ವರ್ಷಗಳು ಏನ್ರಿ, ಎಲ್ಲಿಗೆ ಆರಂಭ ಆಯಿತು, ಎಲ್ಲಿಗೆ ಅಂತ್ಯ ಆಯಿತು, ನಾವೇನು ಮಾಡಕ್ ಇವಾಗ ಲೆಕ್ಕ ಹಾಕ್ಬೇಕು ನೋಡಿ. ಇದೆ ಅನ್ಯ ಜನಗಳ ಕಾಲ 2520 ವರ್ಷಗಳು ಅಲ್ವರ. ಸರಿ, ಇದು ಎಲ್ಲಪ್ಪ ಆರಂಭ ಆಯಿತು ಅಂತ ನೋಡಬೇಕ್ರೆ, ಅನ್ಯ ಜನಗಳ ಮೊದಲನೇ ರಾಜ ನೆಬುಕದ್ನೆಜ್ಜರ್ ಬಾಬಿಲೋನ್ ರಾಜ ಏನು ಮಾಡ್ತಾನೆ ಅಂದರೆ, ಇಸ್ರೇಲ್ ಜನಗಳ ಮೇಲೆ ಆಳ್ವಿಕೆ ಮಾಡಿಬಿಟ್ಟು ಇಸ್ರೇಲ್ ಜನಗಳು ಏನು ಮಾಡ್ತಾನೆ, ಸೆರೆಗೆ ಕೊಂಡೋಗ್ತಾನೆ. ಆವಾಗ ದೇಶ ತನ್ನ ಒಂದು ವಿಶ್ರಾಂತಿನ ಏನು ಮಾಡ್ತಾನೆ, ಆಚರಣೆ ಮಾಡ್ತಾರೆ. ಎಲ್ಲಪ್ಪ ಕೊಟ್ಟಿದೆ, 2ನೇ ಪೂರ್ವಕಾಲ ವೃತ್ತ ಅಂತ, ದಯವಿಟ್ಟು ಓಪನ್ ಮಾಡಿ. 2ನೇ ಪೂರ್ವಕಾಲ ವೃತ್ತ ಅಂತ 36:21, 2ನೇ ಪೂರ್ವಕಾಲ ವೃತ್ತ ಅಂತ 36:21.
ಈ ಪ್ರಕಾರ ಯಹೋವನು ಯೆರೆಮೀಯನ ಮುಖಾಂತರ ಹೇಳಿಸಿದ ಮಾತು ಮಾತು ನೆರವೇರಿ ದೇಶವು ತನ್ನ ಸಬ್ಬತ್ ಕಾಲವನ್ನು ಅನುಭವಿಸುವುದಕ್ಕೆ ಮಾರ್ಗವಾಯಿತು. ದೇಶವು 70 ವರ್ಷ ಹಾಳು ಬಿದ್ದು ಆ ಕಾಲದಲ್ಲೆಲ್ಲ ವಿಶ್ರಾಂತಿಯನ್ನು ಅನುಭವಿಸುತ್ತಿತ್ತು.
ನೋಡ್ರ ಆಮೇಲೆ ಮುಂದಕ್ಕೆ. ಹಾ,
ಅದು ನೆಕ್ಸ್ಟ್ ಬೇರೆ ಇದೆ.
ಕಂಟಿನ್ಯೂ.
ಪಾರಸಿಯ ರಾಜನಾದ ಕೊರೇಶನ ಮೊದಲನೆಯ ವರ್ಷದಲ್ಲಿ
ಆಗ್ಬಿಡಿ. ಅಂದ್ರೆ ಈ 70 ವರ್ಷ ಎಲ್ಲಿವರೆಗೂ ಬಂದಿದೆ ಅಂತಂದ್ರೆ, ಪಾರಸಿಯ ರಾಜ ಕೂರೇಶನ ಮೊದಲನೇ ವರ್ಷದ ಆಳ್ವಿಕೆವರೆಗೂ 70 ವರ್ಷಗಳು ಭೂಮಿನಾಗಿದೆ, ಹಾಳು ಬಿದ್ದಿದೆ, ವಿಶ್ರಾಂತಿಯನ್ನು ಅನುಭವಿಸಿದೆ. ಅಂದರೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಅನ್ಯ ಜನಾಂಗದವರ ಕಾಲ ಏನ್ರಿ, ಅನ್ಯ ಜನಗಳ ಕಾಲ ಆರಂಭ ಆಗಿದೆ ಇಲ್ಲಿಂದ. ಯಾವಾಗ ಇಸ್ರೇಲ್ ಜನಗಳು ಸೆರೆಗೆ ಹೋಗ್ತಾರೋ, ಭೂಮಿ ಮತ್ತು ವಿಶ್ರಾಂತಿನ ಅನುಭವಿಸ್ತಾರೋ ಅಲ್ಲಿಂದ. ಸರಿ, ಇದು ಯಾವಾಗಪ್ಪ ಆಯಿತು ಅಂತ ನೋಡಿದ್ರೆ ಏನ್ರಿ, ನಾವು ಫಸ್ಟು ದಾನಿಯಲ್ಲು 4ನೇ ಅಧ್ಯಾಯ 2ನೇ ಅಧ್ಯಾಯ 7ನೇ ಅಧ್ಯಾಯ ಪಾಠ ನೋಡ್ಬೇಕು, ಅಲ್ಲೇ ನೋಡಿದಿರಿ. ಇದು 606 ಕ್ರಿಸ್ತ ಪೂರ್ವದಲ್ಲಿ ಆಗಿರೋದು. ಹಾಗಾದ್ರೆ 606ರಿಂದ ಕ್ರಿಸ್ತ ಪೂರ್ವದಿಂದ 2520 ವರ್ಷ ನಾವು ಕಳೆದ್ರೆ ನಮ್ಗೆ ಎಲ್ಲಿ ಬರ್ತದೆ, ಎಷ್ಟು ಬರ್ತದೆ ನೋಡಿ. 2520 ವರ್ಷದಲ್ಲಿ 606 ವರ್ಷನ ಕಳೀರಿ, ಎಷ್ಟು ಬರ್ತದೆ ನೋಡಿ ಬ್ಯಾಲೆನ್ಸ್. ಯಾವ್ದಕ್ಕೆ ಹಾಕ್ತೀರಾ, 2520ಯಿಂದ 606ನ ಕಳೀರಿ, ಮೈನಸ್ ಮಾಡಿ ಎಷ್ಟು ಬಂತು. ಎಷ್ಟು ಬಂತು
ಸರ್? 1914 ಸರ್.
ವೆರಿ ಗುಡ್ ಸ್ಟಾರ್. 1914 1914ನಲ್ಲಿ ಕರೆಕ್ಟಾಗಿ ಅನ್ಯ ದೇಶದವರ ದಬ್ಬಾಳಿಕೆ ಯೆರುಸಲೇಮ್ ಭೂಮಿ ಮೇಲೆ ಅಂತ್ಯ ಆಗಬೇಕು. ಆಯ್ತಾ ಅಂದರೆ ಎಸ್ ಆಯ್ತು ರೀ. ಯಾವಾಗಾಯ್ತು ಗೊತ್ತಾ, 1914ನಲ್ಲಿ ಆಗಿದೆ. ಏನು ಗೊತ್ತಾ, ಫಸ್ಟ್ ವರ್ಲ್ಡ್ ವಾರ್ ನೋಡಿ, ಫಸ್ಟ್ ವರ್ಲ್ಡ್ ವಾರ್ ಬಗ್ಗೆ ಇರೋಂಥ ಪ್ರಾಫಸಿ ಇದು. ಯಾಜಕಕಾಂಡ 26ನೇದಲ್ಲಿ ಬರೋದು, ಫಸ್ಟ್ ವರ್ಲ್ಡ್ ವಾರ್, ಅನ್ಯ ಜನಗಳ ಕಾಲ ಅಲ್ಲಿ ತಿರಿತು ನೋಡಿರ್ತೀನಿ. ಯಾವಾಗ ಅನ್ಯ ಜನಗಳ ಕಾಲ ಅಲ್ಲಿ ತಿರಿತೋ, ಇದುವರೆಗೂ ವರ್ಲ್ಡ್ ಹಿಸ್ಟ್ರಿಯಲ್ಲೇ ಏನ್ರಿ ನಾ ಮಹಾಯುದ್ಧ ಅಂತಂದ್ಬಿಟ್ಟು ಆಗಲೇ ಇಲ್ಲ ರೀ. ಏನ್ರಿ ಪ್ರಪಂಚದೇ ಮಹಾಯುದ್ಧ, ಅದು ವರ್ಲ್ಡ್ ವಾರ್ ಅಂತ ಆಗಿಲ್ಲ ರೀ, ವಾರ್ಗಳಾಗಿದೆ. ಅರೆ ವರ್ಲ್ಡ್ ವಾರ್ ಅಂತಂದ್ಬಿಟ್ಟು ಆಗಿರೋದೇ ಯಾವಾಗಂದ್ರೆ ಫಸ್ಟ್ ಟೈಮ್ 1914ನಲ್ಲಿ. ಇದೇ ಫಸ್ಟ್ ವರ್ಲ್ಡ್ ವಾರ್ ಬಗ್ಗೆ ಇರೋಂಥ ಬೈಬಲ್ ಅಂತ ಪ್ರವಾದನೆ ಮಾತಾಡಿದ್ದೀನಿ. ಕರೆಕ್ಟಾಗಿ ಏನಾಗಿದೆ ನೆರವೇರಿದ್ದೀನಿ ನೋಡಿದ್ದೀನಿ ನೋಡಿ. ದೇವರು ಹಿಂಗಿಟ್ಟು ನೋಡಿದ ಟೈಮು, ಯೇಸು ಕ್ರಿಸ್ತ ಹೇಳಿದ ಅನ್ಯ ಜನಗಳ ಕಾಲ ನಡೀತಾ ಇದೆ, ಆ ತೀರುವ ತನಕ ಯೆರುಸಲೇಮು ಎಂತಾರೆ ಅವ್ರ ಕಡೆ ದಬ್ಬಾಡಿಕೆಯಲ್ಲಿ ಪಡ ಬಿಡಬೇಕು ಅಂತಾರೆ ಅಲ್ವರ. ಏನ್ರಿ ಯೆರುಸಲೇಮ್ ಭೂಮಿ ಅನ್ಯ ದೇಶರ ಕೆಳಗಡೆ ಏನಾಗಬೇಕು, ತುಳ್ಳಾಡಲು ಪಡಬೇಕು ಅಂತ ಹೇಳ್ತಾರೆ. ಎಲ್ಲಿವರೆಗೂ ಅಂದರೆ ಅನ್ಯ ದೇಶದವ್ರ ಒಂದು ಕಾಲ ಏನ್ರಿ ತೀರುವ ತನಕ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ಅವ್ರ ಕಾಲ ತೀರುವ ತನಕ, ಅವ್ರ ಪೀರಿಯಡ್ ಎಂಡ್ ಆಗೋ ತನಕ. ಯಾವಾಗಪ್ಪ ಎಂಡ್ ಆಯ್ತು, 1914. ಅದಕ್ಕೆ 1914ಗೆ ಕರೆಕ್ಟ್ ಆಗಿ ಮತ್ತೆ ಮಾಡೋದು ವರ್ಲ್ಡ್ ಪವರ್ಸ್ ಹೊಡೆದ್ರು ಅಂತೀನಿ. ಭೂಲೋಕದ ರಾಜ್ಯಗಳೇನೈತಲ್ಲ ಚದುರೋಯ್ತು. ಈ ದರ್ಶನ ಗ್ಯಾಪ್ನಾಗೆ ಓದಿರೋದು ಏನ್ರಿ, ನೆಬುಕದ್ನೆಜ್ಜರ್ ರಾಜ ಒಂದು ಮಹಾಶಿಲೆ ನೋಡ್ತಾ ಇರ್ತಾನೆ, ಅದನ್ನ ಅಪ್ರಿಷಿಯೇಟ್ ಮಾಡ್ತಾ ಇರ್ಬೇಕು, ಕೊಂಡಾಡ್ತಾ ಇರ್ಬೇಕ್ರೆ ದೂರದಿಂದ ಒಂದ್ ಕಲ್ಲು ಬಂದು ಏನ್ಬಿಡ್ತಂತೆ, ಪಾದ ಬಾಕ ಅಪ್ಪಳಿಸ್ತು. ಅಪ್ಪಳಿಸಿದ ತಕ್ಷಣ ಏನಾಯ್ತಂತೆ, ದೊಡ್ಡ ಒಂದು ಶಿಲೆ ದಮ 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 ಬಿದ್ದೋಗ್ಬಿಡ್ತಂತೀನಿ. ಯಾಕೆ ಪಾದ ಬಾಕ ಹೊಡಿತು ಅಂದ್ರೆ, ಅದೇ ಯೇಸು ಕ್ರಿಸ್ತನ ಎರಡನೇ ಬರುವಿಕೆ ರೀ. ಆ ಪರ್ವತ ಕ್ರಿಸ್ತನ ಮತ್ತೆ ಸಭೆ, ಆ ಬಂಡೆ ಅದರ ಏನ್ರಿ, ಅದು ಪರ್ವತದಿಂದ ಕೆತ್ತಲ್ಪಟ್ಟು ಏನ್ರಿ ಬಂಡೆ ಅಪ್ಪಳಿಸ್ತು ಅಂತಂದ್ರೆ, ಸಭೆನ ಲೋಕ್ತೀನಿ ಇವತ್ತು ಎಲ್ಲ ಕಡೆಯಿಂದ ಆಯ್ಕೆ ಮಾಡ್ತಾ ಇದ್ದಾರೆ. ಆ ಸಭೆ ಕ್ರಿಸ್ತನೊಂದಿಗೆ ಸೇರ್ಕೊಂಡೆ ಈ ಭೂಮಿಗೆ ಏನು ಮಾಡೋದು ಬಂದು ಇಲ್ಲಿ ಅಪ್ಪಳಿಸೋದು ಅಲ್ವರ. ಕ್ರಿಸ್ತನ ಎರಡನೇ ಬರುವಿಕೆಯಲ್ಲಿ 1824 ಯೇಸು ಕ್ರಿಸ್ತು ಬಂದರು, ಆ ಕಲ್ಲಿನಾಯ್ತು ಹೊಡೋದಕ್ಕೆ ಶುರು ಆಯಿತು. ಯಾವಾಗ ಅಪ್ಪಳಿಸ್ತು, ಯಾವಾಗ ಒಡಿತು ಈ ಲೋಕ ರಾಜ್ಯಗಳು ಅಲ್ವರ. ನಾನೇನ್ರೆ ಆ ಶಿಲೆ ನೋಡ್ಬೇಕ್ರೇನ್ರಿ, ಬಾಬಿಲೋನ್ ರಾಜ್ಯ, ಮೀದೋ ಪರ್ಷ್ಯ ರಾಜ್ಯ, ಗ್ರೀಸ್ ರಾಜ್ಯ, ರೋಮ್ ರಾಜ್ಯ, ಆ ಪಾದ ಬಂದ್ಬಿಟ್ಟೇನ್ರಿ ಇವಾಗಿರಂತ ಏನ್ರಿ ಯುರೋಪಿಯನ್ ಯೂನಿಯನ್ ಅಲ್ವರ. ಕರೆಕ್ಟಾಗಿ ಬಂದ ಪಾದಕ್ಕೆ ಬಂದು ಅಪ್ಪಳಿಸ್ಬಿಡಿ, ಪಾದಕ್ಕೆ ಅಪ್ಪಳಿದ ತಕ್ಷಣ ಫುಲ್ ಎಲ್ಲ ಏನಾಗ್ಬಿಡ್ತು ಕೆಳಗೆ ಬಿದ್ದೋಗ್ಬಿಡ್ತು. ಅದಕ್ಕೆ ವರ್ಲ್ಡ್ ವಾರ್ ಅಲ್ಲಿ ಇಡೀ ಲೋಕ ಏನಾಯ್ತು, ಧ್ವಂಸ ಆಯಿತು. ಅವಾಗ ಏನು ಗೊತ್ತಾಯಿತು, ಮುಖ್ಯವಾಗಿ ಟರ್ಕಿ ಏನ್ರಿ, ಟರ್ಕಿ USSR ಇತ್ತು ಗೊತ್ತಾ ಏನ್ರಿ, ಇದೆಲ್ಲ ಬಂದ್ಬಿಟ್ಟು ಆ ಫುಲ್ ಲ್ಯಾಂಡು ಏನ್ರಿ USSR, ಯುನೈಟೆಡ್ ಸೋವಿಯತ್ ಸೋಷಿಯಲ್ ರಿಪಬ್ಲಿಕ್ ಅಂತ ಅದು ಅವ್ರ ಕೈಲಿ ಇತ್ತು ರೀ. ಆಮೇಲೆ ಏನ್ರಿ ಈ ಟರ್ಕಿ ಅಂತ ಹೇಳ್ಬೇಕ್ರೆ ಅಫ್ಘಾನಿಸ್ತಾನ್, ಇರಾಕ್, ಇರಾನ್ ಇದೆಲ್ಲ ಇದೆಲ್ಲ ಇವತ್ತು, ಹಾಂ ಸೌದಿ ಅರೇಬಿಯಾ ಇದೆಲ್ಲ ಬಂದ್ಬಿಟ್ಟು ಟರ್ಕಿ ಅಂತ ಹೇಳ್ರಿ ಅದಕ್ಕೆ ಲ್ಯಾಂಡ್ ಹೆಸರು. ಅಲ್ಲ ಬ್ರಿಟಿಷಸ್ಗೂ ಇವ್ರಿಗೂ ಯುದ್ಧ ಆಗ್ತಾರೆ ನೋಡಿರ್ತೀನಿ. ಆವಾಗ ಏನಪ್ಪ ಮಾಡ್ತಾರೆ ಅಂತಂದ್ರೆ, ಈ ಲ್ಯಾಂಡ್ ಎಲ್ಲ ಯಾರಿಗೆ ಬರ್ತಾರೆ ಅಂದರೆ ಏನ್ರಿ ಬ್ರಿಟಿಷಸ್ ಕೈಗೆ ಬರ್ತದೆ. ಆವಾಗ ಬ್ರಿಟಿಷಸ್ ಏನಪ್ಪ ಮಾಡ್ತಾರೆ ಅಂದರೆ, ಈ ಲ್ಯಾಂಡ್ನ ಬಂದ್ಬಿಟ್ಟು ಏನು ಮಾಡ್ತಾರೆ, ಹಂಚ್ಕೊಡ್ತಾರೆ. ಕರ್ತನಲ್ಲಿ ಪ್ರೀತಿ ಅಂತ ಸರ್ಗಳೇ, ಈ ಲ್ಯಾಂಡನ್ನು ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕಾದ್ರೆ ಆವಾಗ ಏನಪ್ಪ ಮಾಡ್ತಾರೆ ಅಂದರೆ, ಯಹೂದಿಯರ್ಗಳು ಕೂಡ ನಾವು ಇಸ್ರೇಲ್ ರಾಜ್ಯನ ಕೊಡಬೇಕು ಅಂತ ಡಿಸೈಡ್ ಮಾಡ್ತಾರೆ ರೀ. ಇದು ಯಾವಾಗ ಡಿಸೈಡ್ ಮಾಡಿದ್ರು ಅಂದರೆ, ಮೊದಲನೇ ಮಹಾಯುದ್ಧ ಸಂದರ್ಭದಲ್ಲಿ, ಮಹಾಯುದ್ಧ ಆಗಿದ್ಮೇಲೆ ಈ ಲ್ಯಾಂಡ್ಗಳನ್ನ ಡಿವೈಡ್ ಮಾಡೋದು. ಅದಕ್ಕೆ ನೋಡ್ಬೇಕ್ರೆ USSR ಒಟ್ಟೋಯ್ತು ರೀ, ಏನಾಗ್ಬಿಡ್ತು ಚಿಕ್ಕದಾಗಿ ರಷ್ಯಾ ಆಗ್ಬಿಡ್ತು, ಟರ್ಕಿ ಒಟ್ಟೋಯ್ತು ಏನಾಗ್ಬಿಡ್ತು, ಅಫ್ಘಾನಿಸ್ತಾನ ಆಯಿತು ಅಲ್ವರ, ಇರಾಕ್ ಆಯಿತು, ಇರಾನ್ ಆಯಿತು, ಸೌದಿ ಅರೇಬಿಯಾ ಆಯಿತು, ಎಲ್ಲ ಎಲ್ಲ ಸಬ್ಬಸಬ್ಬ ಏನಾಗ್ಬಿಟ್ರು ಆಗ್ಬಿಟ್ರು ಅಲ್ವರ. ಆ ಟೈಮಲ್ಲೇ ಇಸ್ರೇಲ್ಗೆ ಅವ್ರ ಮಾತೃಭೂಮಿ ಕೊಡಬೇಕು ಅಂತ ಡಿಸೈಡ್ ಆಯ್ತು ರೀ. ಅದಕ್ಕೆ ಇದಾಗಿದ್ಮೇಲೇ May 14, 1948 ಇಸ್ರೇಲ್ಗೆ ಸ್ವಾತಂತ್ರ್ಯ ಬಂತು. ಯೇಸು ಕ್ರಿಸ್ತ ಅಂತ ಪ್ರವಾದ ಏನಾಯ್ತು ಅಲ್ಲಿ ನೆರವೇರ್ತು. ಅವ್ರ ಕಾಲಗಳು ತಿರುವ ತನಕ ಅನ್ಯ ಜನಾಂಗದವರು ಯೆರೂಸಲೇಮ್ ಮೇಲೆ ನೋಡೋಕೋ ತುಳಿದಾಡಲ್ಪಡಬೇಕು ಅಲ್ವರ. ಕರ್ತನಲ್ಲಿ ಪ್ರೀತಿ ಅಂತ ಸೌರಸಗಳೇ, ಈ ರೀತಿ ಸತ್ಯವೇದದಲ್ಲಿ ಏನಪ್ಪ ನೋಡ್ತಾರೆ, ಪ್ರವಾದನೆ ಮಾತನಾಡಿದ್ರೆ ನೋಡ್ತೀವಿ ಅಲ್ವರ. ಅದಕ್ಕೆ ನೋಡ್ಬೇಕ್ರೆ ಕ್ರಿಸ್ತನು ತನ್ನ ಭೂಲೋಕದಲ್ಲಿ ಬಂದ್ಬಿಟ್ಟು ಏನಪ್ಪ ಮಾಡ್ತಾರೆ, ತನ್ನ ರಾಜ್ಯವನ್ನು ಸ್ಥಾಪನೆ ಮಾಡಿದ್ ನಾವೇನು ಮಾಡ್ತೀರಿ ಅಲ್ಲಿ ಅಲ್ಲಿ ಬಹು ಕ್ಲೀನಾಗಿ ನಾವೇನು ಮಾಡ್ತೀವಿ ನೋಡ್ತೀರಿ ಅಲ್ವರ. ಅದಕ್ಕೆ ನೋಡ್ರಿ ಆ ಶಿಲೆ ಬಗ್ಗೆ ಪಾದ ಬಾಗ ಬಂದು ಹೊಡಿತು, ಅಷ್ಟೇ ಮುಗ್ದೋಯ್ತು ಅಂದ್ರೆ ಇಲ್ಲ ರೀ, ಜೋರಕ್ಕೆ ಒಂದು ಬಿರುಗಾಳಿ ಬಂದು ಬೀಸ್ಕೊಂತು ಏನಾಯ್ತಂತೆ, ಅದನ್ನೆಲ್ಲ ಏನು ಮಾಡ್ಬಿಡ್ತು, ಹಾಂ ಅದು ಎತ್ಕೊಂಡು ಹೋಗ್ಬಿಡ್ತು ಒಟ್ಟಿಂತ ಏನು ಮಾಡ್ತು, ಸಂಪೂರ್ಣವಾಗಿ ಏನು ಮಾಡ್ತು ಅದನ್ನು ಎತ್ಕೊಂಡು ಹೋಗ್ಬಿಡ್ತು ಅದರ ಎತ್ಕೊಂಡು ಹೋಗಿ ಏನಪ್ಪ ಆಯಿತು ಅಂತ ನೋಡ್ತೀರಿ ಅಂತಂದರೆ, ಅದು ಅರ್ಥ ಏನಪ್ಪ ಅಂದರೆ, ಬರುವಂಥ ಗ್ರೇಟ್ ಟೈಮ್ ಆಫ್ ಟ್ರಬಲ್, ಮುಂದೆ ಬರುವಂಥ ಮಹಾಹಿಂಸೆ ಸಮಯದಲ್ಲಿ ಈ ಲೋಕರಾಜ್ಯಗಳ ಕಣಿಗೆ ಕಾಣಿಸಲ್ಲ. ಅವನು ಬಂದು ಅಪ್ಪಳಿಸಿರುವಂಥ ಒಂದು ಬಂಡೆ ಏನಾಯಿತು ಅಂತ ನೋಡ್ತೀರಿ ಅಂದರೆ, ಅದು ನಿಧಾನವಾಗಿ ಬೆಳೆದೇನೆ ಆಯಿತು, ದೊಡ್ಡ ಪರ್ವತ ಆಯಿತು, ಇಡೀ ಭೂಲೋಕನ ಆವರಿಸ್ಕೊಂಡ ಒಂದು ದೊಡ್ಡ ಪರ್ವತ ಏನಾಯಿತು ಆಯಿತು ಅಂತ ನೋಡ್ತೀರಿ ಅಲ್ವರ. ಅದನ್ನ ಕರ್ತನಲ್ಲಿ ಪ್ರೀತಿ ಅಂದ್ಕೊಳ್ಳಿ. ಅದೇ ರೀತಿ ಇನ್ನು ಅತಿ ಶೀಘ್ರದಲ್ಲಿ 1914 ಆಗಿ ಏನ್ರಿ, ಹಾಂ ಹೆಚ್ಚು ಕಮ್ಮಿ 110 ವರ್ಷ ಆಗೋಯ್ತು ಅದರ ಅವಾಗಿಂದ ದೇವರು ತನ್ನ ಭೂಲೋಕದಲ್ಲಿ ರಾಜ್ಯನ ಸ್ಥಾಪನೆ ಮಾಡೋಕ್ಕೆ ಎಲ್ಲ ಸಿದ್ಧತೆ ಮಾಡ್ತಾ ಇದ್ದಾರೆ, ಇಸ್ರೇಲ್ ಮುಖಾಂತರ ಮಾಡ್ತಾ ಇದ್ದಾರೆ. ಅದಕ್ಕೆ ಅವತ್ತು ಇಸ್ರೇಲ್ ಏನಾಗ್ತಾರೆ ಎಲ್ಲ ಗಲಾಟೆಗಳು ಜಗಳಗಳು ಆಗ್ತೈತಲ್ಲ, ಇದೇನ್ರಿ ಇದು ಆಲ್ರೆಡಿ ಇದು ಬೈಬಲ್ ಕೊಟ್ಟಿರೋದು ವಿಚಾರ ರೀ. ಯಾಕಂದ್ರೆ ಹಾಂ ಮೊದಲನೇ ಮಹಾಯುದ್ಧದಲ್ಲಿ ಇಸ್ರೇಲ್ಗೆ ಏನು ಬಂತು, ಭೂಮಿ ಬಂತು. ಎರಡನೇ ಮಹಾಯುದ್ಧದಲ್ಲಿ ಏನಾಯ್ತು ಗೊತ್ತಾ, ಇಸ್ರೇಲ್ಗೆ ಸ್ವಾತಂತ್ರ್ಯ ಬಂತು. ಅರೆ ಮೂರನೇ ಮಹಾಯುದ್ಧದಲ್ಲಿ ಆಗಿದ ನಂತರ ಇಸ್ರೇಲಲ್ಲಿ ದೇವರ ರಾಜ್ಯ ಏನಾಗ್ತಾರೆ ಸ್ಥಾಪನೆ ಆಗ್ತಾರೆ. ಇದಕ್ಕೆ ನಾವು ಹೋಗ್ತಾ ಇರೋದು ನನ್ನ ಕರ್ತನ ಪ್ರೀತಿಯನ್ನು ಸರ್ಗಳೇ. ಅತಿ ಶೀಘ್ರದಲ್ಲಿ ನಾವೇನಪ್ಪ ನೋಡ್ಬಿಟ್ರೆ, ಮೂರನೇ ಮಹಾಯುದ್ಧ ಆಗಿ ದೇವರ ರಾಜ್ಯ ಇದಾಗಿದ ನಂತರ ಇಸ್ರೇಲ್ ಸ್ಥಾಪನೆ ಮಾಡೋದೇ ಮಾಡೋದು ನೋಡ್ಬೋದು. ಇದು ದೇವರು ಸತ್ಯವೇದನೆ ಕೊಟ್ಟಂತ ಪ್ರವಾದನೆ ಮಾತು ಅಲ್ವರ. ಅದನ್ನ ದೇವರ ವಾಕ್ಯಗಳನ್ನ ಆಶೀರ್ವದಿಸ್ಲಿ ಅದರ. ಇದನ್ನ ರೆಕಾರ್ಡಿಂಗ್ ಕಳಿಸಿನ ಕೇಳಿ, ನಿಮ್ಗೆ ಏನೋ ಸಂದೇಹ ಏನೋ ಡೌಟ್ಸ್ ಇತ್ತು ಅಂದ್ರೆ ನೀವೇನು ಮಾಡೋದು, ಖಂಡಿತವಾಗಿ ಕೇಳ್ಬೋದು. ನಿಮ್ಗೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡಕ್ಕೆ ನಾವು ಪ್ರಯತ್ನ ಮಾಡೋಣ. ಯಾರಿಗೇನೋ ಡೌಟ್ಸ್ ಇದೆಯಾ, ಏನೋ ಪ್ರಶ್ನೆ ಇದೆಯಾ? ಬ್ರದರ್ಸ್ ಸಿಸ್ಟರ್ಸ್ ಯಾರಿಗಾದ್ರು ಪ್ರಶ್ನೆ ಇದೆಯಾ?
ಇದು ನನ್ನ ನಂಬರ್ ಯಾರು ಮಾಡಕ್ಕಾಗ್ತದ್ರಿ?
ಯಾರು ನಿಮ್ಮ ಹೆಸರು ಸಿಸ್ಟರ್?
ನಾನು ಪದ್ಮಜ. ಪದ್ಮ
ಹಾಂ ಸರಿ ಸಿಸ್ಟರ್. ಮೋಹನ್ ಬದರ್ಗೆ ನಂಬರ್ ಕಳಿಸಿಲ್ಲ, ನನ್ನ ನಂಬರ್ ವಾಟ್ಸ್ಆ್ಯಪ್ ಮಾಡಿ ನೋಡಿ, ಇಲ್ಲಿ W86 ಅಂತ ಇದೆಲ್ಲ ಸ್ಕ್ರೀನ್ನಲ್ಲಿ. ಇದು ನನ್ನ ನಂಬರು, ಇದು ನನ್ಗೆ ವಾಟ್ಸ್ಆ್ಯಪ್ ಮಾಡಿ. ನೀವು ಸ್ಟಾರ್ಟಿಂಗಿಂದ ಫುಲ್ ಕ್ಲಾಸ್ ಕೇಳಿದ್ದೀರಾ ಸಿಸ್ಟರ್?
ಇಲ್ಲ.